ಕೆಟಗರಿಯಲ್ಲಿ ನಿನ್ನ ಸರಿಗಟ್ಟತಕ್ಕಂಥ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಹೌದೋಯ್ತು ದುರ್ಯೋಧನ, ನಿನ್ನ ಕೆಟಗರಿಯೊಳಗೆ ನೀನೇ ಬೆಸ್ಟ್ ಅಂತ ಹೇಳಿಬಿಡ್ತ. ಅಂದರೆ ಜೀವಾಧವ ನೀನು, ಜೀವೋತ್ತವ ನೀನು, ಯಾಕೆ ತರಗಿಸ್ಕೋಬೇಕು ಅಂತ ಯೋಚನೆ. ಸಾತ್ವಿಕರ ಗುಂಪಿನಲ್ಲಿ ಭೀಮಿನ ಸಮ ಯಾರೂ ಇಲ್ಲ. ಭೀಮಸೇನ ಸಮೂಹ ನಾಸ್ತಿ ಸೇನೆಯವರು ಭಯೋರಪಿ. ನಿಜವಾದ ಸ್ತೋತ್ರ ದುರ್ಯೋಧನ ತಾಮಸರೊಳಗೆ ಕಲಿ ಸರ್ವಾಧವ ಸ್ಫೃತಃ, ಕಲಿಹಿ ಸರ್ವಾಧವ ಸ್ಫೃತಃ. ಆದ್ದರಿಂದ ನಿನ್ನ ಯೋಗ್ಯತೆಯೊಳಗೆ ನೀನು ಭಾರಿ ದೊಡ್ಡವರು ಅಂತ ಹೇಳಿದಾಗ ಭೀಮಸೇನಿಗೆ ಅದೇ ಬೇಕಿತ್ತು. ಭೀಮಸೇನ ಹುಚ್ಚಾಬಟ್ಟೆ ಹೋಗಿದ್ದಲ್ಲ, ಭಯಪಡಿಸಬೇಕು ಅಂತ ಅಷ್ಟೇ ಹೋಗಿದ್ದೆ ಹೊರತು ಭೀಮನಿಗೆ ವಿವೇಕ ಯಾರೂ ಹೇಳಬೇಕಾಗಿಲ್ಲ, ಸ್ವತಃ ಪೂರ್ಣ ಪ್ರಜ್ಞ. ಅದಕ್ಕೆ ಹೇಳ್ತಾರೆ ಪಾಂಡಿತ್ಯೇ ಚ ಪಟುತ್ತೇ ಚ ಶೂರತ್ತೇ ಪಿ ಬಲೇಪಿ ಚ ಭೀಮಸೇನ ಸಮೂಹ ನಾಸ್ತಿ ಸೇನೆಯವರು ಭಯೋರಪಿ. ಇದು ಭೀಮಸೇನೆ ಅಜ್ಞಾನಾದಿಗಳ ಪ್ರಸಕ್ತಿಯೇ ಇಲ್ಲ. ದುರ್ಯೋಧನೆ ಮಾತ್ರ ಸ್ವಲ್ಪ ಖುಷಿ, ಓ ನನ್ನ ಸಮಾನ ಯಾರೂ ಇಲ್ಲ ಅಂತ ಇವರೇ ಒಪ್ಕೊಂಡ್ಬಿಟ್ರಲ್ಲ, ಪಾಪ ಯಾವ ಕೆಟಗರಿ ಅಂತ ಹೇಳಲಿಲ್ಲ. ಅವ್ರ ಉಪಾಯ ಮಾತಾಡಿದ್ರು, ಅದು ಅರ್ಥ ಮಾಡಿಕೊಂಡು ಹೊರಟು ಬಿಟ್ಟ. ಅಂತೂ ಒಂದು ಸ್ಥಿತಿ ಬಂದಾಗಾಯಿತು. ಆಗ ದುರ್ಯೋಧನ ಅವನಿಗೆ ಒಂದು ಭಾರಿ ಖುಷಿ. ಅವತ್ತಿನ ದಿವಸ ಅರ್ಜುನನ ಮೀರಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಸಿಕ್ಕಿಬಿಟ್ಟ, ಅವನ್ನ ನಾನು ಹಿಡದೇ ಬಿಟ್ಟೆ ಅಂತ ಹೇಳಿ ಅವನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ಬೇಕಾದ ಕಾರಣ ಬಾ ಇಲ್ಲೇ ಅಂತ ಹೇಳಿ ಅವನ ಕೈ ಮೇಲೆ ಕೈ ಹಾಕಿ ಭುಜ ಮೇಲೆ ಕೈ ಹಾಕಿ ಎಳ್ಕೊಂಡು ಹೋಗ್ತಾ ಇದ್ದಾನೆ ಬಾ ಅಂತ ಹೇಳಿಬಿಟ್ಟು. ಈ ಕಡೆಗೆ ಭೀಮಸೇನ ನೋಡಿದನಂತ, ಓಹೋ ದುರ್ಯೋಧನಿಗೆ ಭಾರಿ ಜಾಸ್ತಿ ಇದಾಗಿಬಿಟ್ಟಿದೆ ಈಗಾಗಲೇನೆ. ಕಾರಣ ಅರ್ಜುನ ಗೆದ್ದು ಬಿಡ್ತಾನೆ ಕೊಂದ್ಬಿಡ್ತಾನೆ ತಿಳ್ಕೊಂಡ್ಬಿಟ್ಟಿದ್ದಾನೆ, ನಾನು ಮಾಡ್ತೇನೆ ಬಾ ಅಂತೇಳಿ ಅರ್ಜುನ ಬಾ ಇಲ್ಲಿ ನಿನ್ನ ಕೈ ಕೊಡೋದು, ಕೈ ಹಿಡ್ಕೊಂಡ್ಬಿಟ್ಟು ಬಾ ನಾವಿಬ್ಬರು ಹೋಗೋಣ ಅಂತ ಹೊರಟನು. ಅಂದರೆ ಅದಕ್ಕೆ ಸರಿಯಾಗಿ ಪ್ರತಿಪಕ್ಷ ಕಟ್ತಾ ಇದ್ದಾರೆ. ಮುಂದಿನ ಫಲಿತಾಂಶ ಯಾರಿಗೂ ಗೊತ್ತು. ದುರ್ಯೋಧನ ಹಿಡ್ಕೊಂಡ ಕರ್ಣ ಮತ್ತು ಹಿಡ್ಕೊಂಡ ದುರ್ಯೋಧನ ಇಬ್ಬರು ಹೋಗಿಬಿಡ್ತಾರೆ. ಆದರೆ ಭೀಮಸೇನ ಯಾರು ಕೈ ಹಿಡಿದನಲ್ಲ ಅಂತ ಅರ್ಜುನ ಭಗವದ್ಗೀತೆಯನ್ನು ಕೇಳಿ ವಿಶ್ವಖ್ಯಾತಿಯನ್ನು ಗಳಿಸ್ತಾರೆ. ಅದಕ್ಕೆ ಯಾರನ್ನು ವಾಯುದೇವರು ಹಿಡಿತಾರೋ ಅವರು ಹುಚ್ಚಾಬಟ್ಟೆ ಮೇಲೆ ಬರ್ತಾರೆ ಅಂತ ಹೇಳೋದಕ್ಕೆ ಸಾಕ್ಷಿ. ವಾಯುದೇವರು ಕೈ ಹಿಡಿದ್ರು ಅಂದರೆ ಅವನು ಪತನ ಆಗ ಸಾಧ್ಯತೆನೇ ಇಲ್ಲ. ಪ್ರಾಣಶಕ್ತಿ, ಪ್ರಾಣಾಯಾಮ ಮಾಡಿದವನೇ ಹಾರಾಡ್ತಿರ್ತಾನೆ. ಇನ್ನು ಪ್ರಾಣದೇವರೇ ಕೈ ಹಿಡಿದಾಗ ಅರ್ಜುನ ಸ್ಥಿತಿ ಆಗಿರಬಹುದು. ಕೃಷ್ಣರಿಗೆ ಅತ್ಯಂತ ಪ್ರಿಯನಾಗ್ತಾನೆ. ಕೃಷ್ಣ ಹೇಳ್ತಾರೆ, ಭಕ್ತೋಶಿವೇ ಸಖಾ ಚೇತಿ ರಹಸ್ಯಮ್ಮಿ ಏತದುತ್ತಮಂ. ಅರ್ಜುನ ನಾನು ತುಂಬಾ ಪ್ರಿಯನಾದವನು ನೀನು. ಎಂದು ಭೀಮನ ಕೈಗೆ ಅರ್ಜುನ ಸಿಕ್ಕ ಆತನ ರೀತಿಯೇ ಬದಲಾಗಿ ಹೋಯಿತು. ಭೀಮನ ತಮ್ಮನಾಗಿ ಭೀಮನ ಅನುಯಾಯಿಯಾಗಿ ಅರ್ಜುನ ಸಾಧಿಸಿದ ಯಶಸ್ಸು ಜೈತೀರ್ಥರು ಹೇಳೋ ಹಾಗೆ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಳಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿತ ವದಂತೋಪಿ ಮಹಾತಾಂ. ನಾನು ಆಚಾರ್ಯರನ್ನು ಅನುಸರಣೆ ಮಾಡೋದರಿಂದಾಗೇನೆ ನನ್ನ ಮಾತು ಮಾತಿಗೆ ಬೆಲೆ ಸಿಗುತ್ತೆ ಅಂತ ಹೇಳ್ತಾರೆ. ನಾನು ಪ್ರತಿ ಮಾತಿಗೆ ಬೆಲೆ ಸಿಗುತ್ತೆ. ಅರ್ಜುನರಿಗೆ ಹಾಗೆ ಆಯಿತು. ವಿಶೇಷವಾದ ರೀತಿಯಲ್ಲಿ ಹೊರಟ್ರಂತೆ. ಎಲ್ಲ ಮೇಲೆಲ್ಲ ದೇವತೆಗಳು ರಾಕ್ಷಸರು ಸೇರಿಬಿಟ್ಟಿದ್ರಲ್ಲ, ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು. ಒಳ್ಳೆ ಮ್ಯಾಚ್ ಕ್ಯಾನ್ಸಲ್ ಆದಾಗಾಯ್ತಲ್ಲ ಅವ್ರಿಗೀಗ, ಭಾರಿ ಯೋಚನೆ ಬಂತಂತೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಯೋಚನೆ ಮಾಡಬೇಡಿ, ಇವರು ಯುದ್ಧ ತಪ್ಪಿದ್ದಲ್ಲ, ಮುಂದೆ ಒಂದು ದಿವಸ ನಡೆದೇ ನಡೆಯುತ್ತೆ. ಆದ್ದರಿಂದ ನಡೆದೇ ನಡೆ ಅವತ್ತು ಯಾರೇ ನೋಡ್ತೀರಿ ಅವಾಗ, ಇವತ್ತೇನು ಬೇಜಾರು ಮಾಡ್ಕೋಬೇಡಿ ಅಂತ ಅವ್ರನ್ನೆಲ್ಲ ಕರ್ಕೊಂಡು ಹಾಡ್ಕಡೆ ಹೊರಟ್ರಂತೆ. ಸದ್ಯ ಒಂದು ಸ್ಥಿತಿ ಮುಗಿದಾಗಾಯ್ತು. ಅವತ್ತಿನಿಂದ ದುರ್ಯೋಧನ ದೃಷ್ಟಿಯೆಲ್ಲ ಈ ಕರ್ಣನಿಂದ ಅರ್ಜುನ ಕೊಲ್ಲಿಸಬೇಕು. ಅವತ್ತು ವಿಶ್ವ ಪ್ರಯತ್ನ ಮಾಡಿ ಟ್ರೈ ಮಾಡ್ತಾ ಇದ್ದಾನೆ. ಅದೇ ರೀತಿ ಭೀಮಸೇನ ಈ ಅರ್ಜುನನಿಂದನೇ ಕರ್ಣನ ಕೊಲ್ಲಿಸಬೇಕು. ದುರ್ಯೋಧನ ಹಾಗೂ ನಾನು ಕೊಂದೇ ಕೊಳ್ತೇನೆ, ಇವನು ಕೊಲ್ಲಿಸಬೇಕು. ಅವತ್ತಿನಿಂದ ತೀರ್ಮಾನ ಮಾಡಿ ಅವರಿಬ್ಬರು ಉದ್ಯೋಗ ಆಸೀತ್ ಭೀಮಸ್ಯ. ಆಚಾರ್ಯರು ಬರೀತಾರೆ ಈ ಮಾತನ್ನು. ಭೀಮಸೇನನ ಸ್ಥಿತಿ ಇದು. ಅವರ ರೀತಿಯಾದ ಆಚಾರ್ಯ ಅವತ್ತೇ ಡಿಸೈಡ್ ಮಾಡಿದ್ದರಲ್ಲ, ವ್ಯಾಖ್ಯಾಸ್ಯತ್ತೇಷ ಗೋರಾಟ್ ಅಂತ ಹೇಳಿ ಆಟೆ, ವ್ಯಾಖ್ಯಾಸ್ಯತ್ತೇಷ ಗೋರಾಟ್ ಅಂತ ಹೇಳಿದಾಗೆ ವ್ಯವಸ್ಥೆಯಾಗಿತ್ತು. ಅವರು ಹೊರಟೋಗಿಬಿಟ್ರು. ಆ ಸಮಯಕ್ಕೆ ಒಂದು ಹಂತ ತಲುಪಿದ ಹಾಗಾಯ್ತು. ಈಗ ಆಗೇನಾಯ್ತಂತೆ, ದ್ರೋಣಾಚಾರ್ಯರ ಹತ್ರ ಎಲ್ಲರೂ ಶಿಷ್ಯರನ್ನು ಕರೆದರು. ನೋಡಿ, ನನ್ನ ವಿದ್ಯೆ ಹೇಳಿದ ಕೆಲಸ ಮುಗಿದೋಯ್ತು, ಗುರುದರ್ಶನ ಕೆಲಸ ನಿಮಗೆ ಬಂದಿದೆ. ಈಗ ನೀವು ಗುರುದರ್ಶನ ಕೊಡಬೇಕು. ನಾನು ಕೇಳಿದ ಗುರುದರ್ಶನ ಕೊಡಬೇಕಲ್ಲ, ಕೊಡ್ತೀರಾ ಅಂತ ಕೇಳಿದರೆ ಅಷ್ಟು. ದುರ್ಯೋಧನಾದಿಗಳು ಏನ್ ಮಾಡಿದ್ರೆ, ದುರ್ಯೋಧನೆ ಅವತ್ತು ವಿಶ್ವಾಸ ಇದ್ದಿಲ್ಲ, ಇವತ್ತು ಸ್ವಲ್ಪ ಆಗಲೇ ಒಂದು ಡೆವಲಪ್ ಅಹಂಕಾರ ಡೆವಲಪ್ ಆಗಿಬಿಟ್ಟಿದೆ. ಓ ಗುರುಗಳೇ, ನಾವು ಬೇಕಾದ ಕೇಳಿ ನಾವೇ ಕೊಡ್ತೀವಿ ಅಂತ ಹೇಳಿಬಿಟ್ಟ. ಎಲ್ಲರೂ ಕೊಡಕ್ಕೆ ತಯಾರಾಗಿಬಿಟ್ಟರು. ಆ ಹೊತ್ತಿಗೆ ಅವರು ಕೇಳಿದ್ರು, ಏನು ಬೇಕು ಗುರುದರ್ಶನ ನಿಮಗೆ? ನನಗೆ ಬೇಕಾದ ಗುರುದರ್ಶನ ಇಷ್ಟೇ, ನೀವು ಹೋಗಿ ನನಗೆ ಅವಮಾನ ಮಾಡಿದ ದೃಪದ ನನ್ನ ಜೀವಂತ ಸೆರೆ ಹಿಡಿದು ತಂದು ಒಪ್ಪಿಸಬೇಕು ನನಗೆ ಅಂತ ಹೇಳ್ತಾರೆ. ಜೀವ ದೃಪದರಾಜನನ್ನ ಜೀವಂತ ಸೆರೆ ಹಿಡಿದು ತಂದು ನನ್ನ ಒಪ್ಪಿಸಬೇಕು. ನಾನು ಕೇಳ್ತಂತ ಗುರುದಕ್ಷಿಣೆ ಯಾರು ಕೊಡ್ತೀರಿ ಅಂತ ಅಷ್ಟು. ಓ ನಾವೆಲ್ಲ ಕೊಡ್ತೀವಿ ಅಂತ ಎದ್ದುಬಿಟ್ರು. ದುರ್ಯೋಧನಾದಿಗಳು ಎದ್ದುಬಿಟ್ರು, ಪಾಂಡವರು ಎದ್ರು. ದುರ್ಯೋಧನಾದಿ ಖುಷಿ, ಅರ್ಜುನ ಮಾತು ಕೊಟ್ಟಿದ್ದಾನೆ, ನಾನು ಗುರುದಕ್ಷಿಣೆ ಕೊಡ್ತೇನೆ ಅಂತ ಹೇಳಿ. ನಾವೇ ಮೊದಲು ಗುರುದಕ್ಷಿಣೆ ಕೊಟ್ಬಿಟ್ರೆ ಅರ್ಜುನಿಗೆ ಚಾನ್ಸೇ ಇರೋದಿಲ್ಲ. ಸೊ ಅರ್ಜುನ ನಾವೇ ಗೆದ್ದಾಗ ಲೆಕ್ಕ ಅಂತ ಹೇಳ್ಕೊಂಡು, ಕರ್ಣ ಬೇರೆ ಇದ್ದಾರಲ್ಲ ಅವತ್ತಿಂದ ಕರ್ಣ ಇದ್ದ ನಮ್ಮ ಟೀಮಲ್ಲಿ ಅವರಿದ್ದಾರೆ, ಈ ಟೀಮಲ್ಲಿ ಹೊಡೆದ ಇರ್ತಾರೆ, ನಮ್ಮ ಟೀಮಲ್ಲಿ ಯಾರೋ ಇದ್ದಾರೆ ಅಂತೇಳಿ ಅದು ನಾಲ್ಕನೇ ಔಟ್ ಆಗಿಬಿಡ್ತಾನೆ ಪಾಪ. ಆ ಥರ ಅವ್ರು ಕರ್ಣ ಆಗಿದ್ದ ಅದೇನೆ, ನಮ್ಮ ಟೀಮಲ್ಲಿ ಇದ್ದಾನೆ ಕರ್ಣ ಅಂತ ಒಂದು ಖುಷಿಯಿಂದ ದುರ್ಯೋಧನ ಎಲ್ಲ ಎದ್ದು ಓಡೇಬಿಟ್ರಂತ ಕಡೆ ಹಿಡ್ಕೊಂಡ್ಬರ್ತೇವೆ ಅಂತೇಳಿ ತಕ್ಷಣ ಭೀಮಸೇನ ನೋಡ್ತಾನೆ. ಆಚಾರ್ಯರೇ, ದಯವಿಟ್ಟು ನಾವು ಅವಸರ ಪಡೋದು ಬೇಡ, ನಾವು ಹೋಗೋಣ ಸ್ವಲ್ಪ ದೂರ, ಆದರೆ ಮೊದಲು ಚಾನ್ಸ್ ಅವ್ರಿಗೆ ಕೊಟ್ಟುಬಿಡೋಣ, ಅವ್ರಿಗೆ ಕೊಟ್ಟುಬಿಡೋಣ. ಅಥವಾ ಹಿಡ್ಕೊಂಡ್ಬಂದು ಬಿಟ್ರೆ ದೇವರಾಡಿ ಹಿಡ್ಕೊಂಡ್ಬರೋದಿಲ್ಲ, ಅವ್ರು ವಧಿಸ್ಕೊಂಡು ವಾಪಸ್ ಬರ್ತಾರೆ, ಅದನ್ನು ನಾವು ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಅಂದರೆ ಭೀಮಸೇನ ಎಷ್ಟು ನಾಲೆಜ್ ಇದೆ ಯೋಚನೆ ಮಾಡಬೇಕು. ಅಂದರೆ ಅದಕ್ಕೆ ಪೂರ್ಣ ಪ್ರಜ್ಞ ಅಂತ ಕರೆದಿದೆ. ಭೀಮ ಶಬ್ದಕ್ಕೆ ಅರ್ಥ ಅದೇ, ಭೂತಾ ಹಿ ಮಾಹ ಸಕಲಾ ಹಿ ಯಸ್ಮಿನ್, ಸಕಲ ಶಾಸ್ತ್ರಗಳ ನಿಧಿಯಾಗಿದ್ದಕ್ಕೆ ಭೀಮ ಅಂತ ಕರೀತಾರೆ. ಸಾಮಾನ್ಯ ಶಿಕ್ಷಣಕ್ಕೆ ಒಂದು ಭೀಮ ಅಂದರೆ ಭಯಂಕರ ಅಂತ ತಿಳ್ಕೊಂಡಿರ್ತಾರೆ. ಭಯಂಕರ ಹೌದು, ಶತ್ರು ಭಯಂಕರ, ಆದರೆ ಅದು ವಿದ್ಯೆಯ ನಿಧಿ ಅಂತ ಕರೀತಾರೆ. ವಿದ್ಯಾನಿಧಿಯಾಗಿದ್ದಕ್ಕೇನೆ ಭೀಮಸೇನಿಗೆ ಇಡೀ ಮಹಾಭಾರತ ಓದಬೇಕು ನೀವು. ಭೀಷ್ಮ, ದ್ರೋಣರಾಗಲಿ, ಕರ್ಣ, ಯಾರು ಬೇಕಾದರೂ ಆಗಲಿ, ಸ್ವತಃ ವಿದುರ ಮೊದಲಾದಂಥ ಮಹಾನುಭಾವರುಗಳು. ಭೀಮ ಮಾತಾಡಿದಂದ್ರೆ ತಿರುಗಿ ಯಾರು ಮಾತಾಡ್ತಿರಲಿಲ್ಲ, ಭೀಮಂತ ಫೈನಲ್ ವಾಯ್ಸ್ ಅದು. ಅಂತೇ ಸಿದ್ಧ ಸುಸಿದ್ಧ ಅಂತಹ ಮಧ್ವಶ್ಯಾಗಮಯೇ ವಹಿ. ಭೀಮಸೇನ ಮಾತಿಗೆ ಪ್ರತಿ ಮಾತೇ ಇಲ್ಲ, ಕೃಷ್ಣ ಅದನ್ನು ಒಪ್ತಾನೆ. ಭೀಮ ಹೇಳಿದ ಮೇಲೆ ನಾನು ಒಪ್ಪೇ ಒಪ್ತೇನೆ, ಯಾಕೆಂದ್ರೆ ಅತ್ಯಂತ ಪ್ರಿಯನಾದ ವ್ಯಕ್ತಿ ಭೀಮಸೇನ, ಆತ ಎಂದೂ ತಪ್ಪು ಹೇಳೋದಿಲ್ಲ. ಈ ದೃಷ್ಟಿಯಲ್ಲಿ ಭೀಮನ ಪಾತ್ರ ಮಹಾಭಾರತದ ಅತ್ಯಂತ ಮುಖ್ಯವಾದ ಪಾತ್ರ. ಸರ್ವೋತ್ತಮನಾಗಿ ಕೃಷ್ಣನಾದರೆ ಜೀವೋತ್ತಮನಾಗಿ ಭೀಮಸೇನ ನಮ್ಮ ಮುಂದೆ ಇದ್ದಾನೆ. ಮುಂದೆ ನೋಡೋದೆಲ್ಲ ಬರೀ ಭೀಮನ ಮಹಿಮೆನೆ. ಆದಿಪರ್ವದ ಉಳಿದ ಭಾಗ ಎಲ್ಲಿ ನೋಡುತ್ತೇವೆ, ಎಲ್ಲಿ ನೋಡಿದ್ರು ಭೀಮಸೇನ ಹಿರಿಮೆ ಕಾಣುತ್ತೆ ಹೊರತು ಬೇರೆ ಇಲ್ಲ. ಅನ್ಫಾರ್ಚುನೇಟ್ಲಿ ಬರೆದವರು ಯಾರು ಕೂಡ ಹೈಲೈಟ್ ಮಾಡೋದ್ರ ಬದಲು ಬೇರೆ ರೀತಿ ದಿಕ್ಕು ತಪ್ಪಿಸಿಬಿಡ್ತಾರೆ ಅಷ್ಟೇ. ಭೀಮನ್ ಮಾಡೋರು ಅರ್ಜುನ್ ಮಾಡ್ತಾರೆ, ಅದನ್ನು ಬಿಟ್ಟು ಕರ್ಣನ್ ಮಾಡ್ತಾರೆ, ಇನ್ನು ದುರ್ಯೋಧನೆ ಮಾಡೋರಿದ್ದಾರೆ, ಕೊನೆಗೆ ಭರ್ಯೋದರೆ ಮಹಾವೀರ ಅಂತ ಹೇಳೋರಿದ್ದಾರೆ. ಅದಕ್ಕೆ ಛಲದೊಳ್ಳು ದುರ್ಯೋಧನ ಇತ್ಯಾದಿ ಮಾತಾಡಬೇಕಾದ್ರೆ ಮಕ್ಕಳಿಗೆಲ್ಲ ಏನು ಹೇಳ್ಕೊಟ್ಟಾಗತ್ತೆ ನಾವಾಗ? ದುರ್ಯೋಧನ ಅಂದ್ರೆ ಬೋಧವೀಕರಣ ಮಾಡಿದಾಗಾಯ್ತೋ ಇಲ್ವೋ, ತುಂಬಾ ದೊಡ್ಡ ತಪ್ಪದು. ಈ ಘಟ್ಟದಲ್ಲಿ ಅವರೆಲ್ಲ ಹೊರಟರು ಮುಂದಕ್ಕೆ, ಕರ್ಣನ ಸಮೇತ ದುರ್ಯೋಧನಾದಿಗಳು ಹೊರಟರು. ಇವರು ಹಿಂದಿನ ಹೋಗ್ತಾ ಇದ್ದಾರೆ, ಒಂದು ಕಡೆ ಇಳ್ಕೊಂಡ್ಬಿಟ್ರಂತ, ಅವ್ರು ಬರೋವರಿನ ಹೋಗೋದು ಬೇಡ ಗುರುಗಳೆ, ಇಲ್ಲೇ ಕೂತ್ಕೊಂಡು ಬಿಡಿ ಅಂತ ಹೇಳಿದಾಗ ಎಲ್ಲ ಕೂತಿದ್ದಾರೆ. ಅವ್ರು ಹೋಗಿ ಏನು ಮಾಡಿ ಬರ್ತಾರೆ, ಭಾರಿ ಇಂಪಾರ್ಟೆಂಟ್ ಅದು ಅಂತ. ನಾಳೆ ದಿವಸ ಮಂಗಳ, ಅದಕ್ಕೆ 6:30 ಎಂದಿನಂತೆ ಶುರುವಾಗುತ್ತೆ. 6:30 ಬಂದು 6:30 ಶುರು ಮಾಡಿಬಿಟ್ಟು 8:00 ಒಳಗೆ ಬಹಳ ಮುಖ್ಯವಾದ ಘಟ್ಟ ದ್ರೌಪದಿಯ ಅವತಾರ. ದ್ರೌಪದಿ ಬಗ್ಗೆ ಜನ ಹುಚ್ಚಾಬಿಟ್ಟು ತಪ್ಪಾಗಿ ಕೇಳಿರ್ತಾರೆ, ಮಹಾಭಾರತವನ್ನೇ ತಪ್ಪಾಗಿ ಕೇಳಿರ್ತಾರೆ, ಅದರಲ್ಲಿ ಕೆಲವರ ಬಗ್ಗೆ ಭಾರಿ ತಪ್ಪಾಗಿ ಕೇಳಿರ್ತಾರೆ. ದ್ರೌಪದಿ ಪಾತ್ರ ಬಗ್ಗೆ ಜನಕ್ಕೆ ಏನೇನೋ ಗೊತ್ತಿರೋದಿಲ್ಲ. ದ್ರೌಪದಿ ಎಷ್ಟು ಅದ್ಭುತವಾದಂಥ ಅವತಾರ ಮಾಡಿದ್ದು, ಎಂಥ ದೇವತೆ ದ್ರೌಪದಿ, ಅವತಾರ ಹೇಗೆ ನಡೀತು, ಅವತಾರ ಕೇಳಕಾಲಕ್ಕೆ ಏನೇನಾಯಿತು, ಅದೆಲ್ಲ ನಿಜವಾಗಲೂ ಕೂಡ ವಿಶ್ವದ ಪರಮಾಶ್ಚರ್ಯಗಳಲ್ಲಿ ಒಂದು. ಅದರೊಂದಿಗೆ ಈ ಬಾರಿಯ ಪ್ರವಚನ ಮಾಲಿಕೆ ಮಂಗಳವಾಗುತ್ತೆ ಅಂತ ಹೇಳ್ತಾ, ನಾಳೆ 6:30 6:00 ಪ್ರಾರಂಭ ಮಾಡಿ 8:00 ಒಳಗೆ ಪ್ರವಚನ, ಮಳೆಯಾದ್ದರಿಂದ ಆದಷ್ಟು ಬೇಗ ಬಿಡಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿ ನೇರಿತಃ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.
ಆಚಾರ್ಯರ ಚರಣಕಮಲಗಳಿಗೆ ವಂದಿಸಿ ನಿಮ್ಮೆಲ್ಲರನ್ನು ಸುಸ್ವಾಗಿಸ್ತಾ ಇದ್ದೇನೆ. ಮೊದಲಿಗೆ ದೇವತಾ ಪ್ರಾರ್ಥನೆ ಕುಮಾರಿ ಭಾವನಾ ಅವರಿಂದ.
ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡು, ಇಷ್ಟಾರ್ಥವರಗಳ ನಮಗೆ ನೀಡೋ. ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡು, ಇಷ್ಟಾರ್ಥವರಗಳ ನಮಗೆ ನೀಡೋ. ಕೃಷ್ಣ 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 ಹರಿ ಕೃಷ್ಣ ಹರಿ ಕೃಷ್ಣ ಹರಿ ಕೃಷ್ಣ. ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡು, ಇಷ್ಟಾರ್ಥವರಗಳ ನಮಗೆ ನೀಡೋ. ನಂದಕುಮಾರ ನವನಿತ ಚೋರ ಬೃಂದಾವನಾಂತರ ಸಂಚಾರ, ನಂದಕುಮಾರ ನವನಿತ ಚೋರ ಬೃಂದಾವನಾಂತರ ಸಂಚಾರ. ಕೃಷ್ಣ 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 ಹರಿ ಕೃಷ್ಣ ಹರಿ ಕೃಷ್ಣ ಹರಿ ಕೃಷ್ಣ. ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡು, ಇಷ್ಟಾರ್ಥವರಗಳ ನಮಗೆ ನೀಡೋ. ರೋಗವಜಿತನೆ ಕೌಸ್ತುಭಧರನೆ ರಾಧಾ ಮುಕಾಂಬುಜ ದಿನಧರಣೆ ರೋಗವಜಿತನೆ ಕೌಸ್ತುಭಧರನೆ ರಾಧಾ ಮುಕಾಂಬುಜ ದಿನಧರಣೆ ಕೃಷ್ಣ ಕೃಪೆ ಮಾಡು ಕಣ್ಣ ಮುಂದಾಡು ಇಷ್ಟಾರ್ಥ ವರಗಳ ನಮಗೆ ನೀಡೋ ಎದು ಕುಲ ತಿಲಕ ಯಶೋದೆ ಬಾಲಕ ಮದನ ಜನಕ ಶ್ರೀ ಮಧ್ವಪತಿ ವಿಠಲ ಎದು ಕುಲ ತಿಲಕ ಯಶೋದೆ ಬಾಲಕ ಮದನ ಜನಕ ಶ್ರೀ ಮಧ್ವಪತಿ ವಿಠಲ ವಿಠಲ ಕೃಷ್ಣ ಕೃಷ್ಣ ಹರಿ ಕೃಷ್ಣ ಹರಿ ಕೃಷ್ಣ ಹರಿ ಕೃಷ್ಣ ಕೃಷ್ಣ ಕೃಪೆ ಮಾಡು ಕಣ್ಣ ಮುಂದಾಡು ಇಷ್ಟಾರ್ಥ ವರಗಳ ನಮಗೆ ನೀಡೋ ನಮಗೆ ನೀಡೋ ನಮಗೆ ನೀಡೋ
ಈಗ ಶ್ರೀಕೃಷ್ಣನ ಸನ್ನಿಧಾನವನ್ನು ಇಲ್ಲಿಗೆ ತಂದುಕೊಟ್ಟ ಕುಮಾರಿ ವಂದನಗೆ ಆಚಾರ್ಯರಿಂದ ಸ್ಮರಣಿಕೆ. ಧನ್ಯವಾದಗಳು. ಬಂಧುಗಳೇ, ಮಹಾಭಾರತದ 2ನೇ ಪ್ರವಚನ ಮಾಲಿಕೆಯ ಮಂಗಳವಾದ ಈ ಶುಭ ದಿನದಂದು ಆಚಾರ್ಯರ ಚರಣಕಮಲಿಗೆ ವಂದಿಸಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಒಬ್ಬ ಗುರುಗಳ ಕೆಲಸ ಏನು ಅಂತ ಹೇಳಿದ್ರೆ, ಒಬ್ಬ ಚಿತ್ರಕಾರ ಒಂದು ಕ್ಯಾನ್ವಾಸ್ನಲ್ಲಿ ಅಥವಾ ಪೇಪರ್ನಲ್ಲಿ ಬರೀಬೇಕಾದ್ರೆ, ಶ್ರೀಕೃಷ್ಣನ ಬರೀಬೇಕಾದ್ರೆ ಅವನು ಕೃಷ್ಣನನ್ನು ತನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡು ಆಮೇಲೆ ಬರೀತಾನೆ. ಅದೇ ಒಬ್ಬ ಶಿಲ್ಪಿ ಕೃಷ್ಣನನ್ನು ಒಂದು ಕಲ್ಲಿಂದ ಕಡಿಬೇಕು ಅಂತಿದ್ರೆ ಯಾವುದು ಕೃಷ್ಣ ಅಲ್ಲವೋ ಅದನ್ನೆಲ್ಲ ತಿಳಿದುಬಿಟ್ಟು ಕೃಷ್ಣನನ್ನು ಮೂಡಿಸ್ತಾನೆ. ಆದರೆ ಒಬ್ಬ ಗುರುಗಳ ಕೆಲಸ ಏನಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಕೃಷ್ಣನನ್ನು ಮೂಡಿಸಬೇಕು ಅಂತಿದ್ರೆ ಮನಸ್ಸು ಚಂಚಲ, ಆ ಚಂಚಲವಾದಂತಹ ಕ್ಯಾನ್ವಾಸ್ನ ಮೇಲೆ ಕೃಷ್ಣನನ್ನು ಮೂಡಿಸಬೇಕು ಅಂತದೇ ಅದು ನಿಜವಾಗಿ ಒಂದು ದೊಡ್ಡ ಪರಮಾತ್ಮನ ಅನುಗ್ರಹ. ಅಂತ ಅನುಗ್ರಹವನ್ನು ಪಡೆದಿದ್ದಾರೆ ನಮ್ಮ ಆಚಾರ್ಯರು. ನಮ್ಮ ಹೃದಯದಲ್ಲಿ ಕೃಷ್ಣನನ್ನು ಮಧ್ವರನ್ನು ಮೂಡಿಸಿಬಿಟ್ಟು ಬರೇ ಪ್ರವಚನ ಮಾತ್ರ ಅಲ್ಲ, ಎಲ್ಲರ ಮನ ಪರಿವರ್ತನೆ ಮಾಡಿ ಸನ್ಮಾರ್ಗದಲ್ಲಿ ಪ್ರವೃತ್ತರಾಗುವಂತೆ ಮಾಡುವಂತಹ ಒಂದು ವೈಶಿಷ್ಟ್ಯ ನಮ್ಮ ಗುರುಗಳದ್ದು. ಅವರಿಗೆ ಸಾಷ್ಟಾಂಗಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ, ಹಾಗೂ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿರುವ ನಮ್ಮ ಗುರುರಾಜ ದೇಶಮುಖರವರು, ಇದರ ಸೂತ್ರಧಾರರು, ಅವರಿಂದಾಗಿ ಈ ಇಷ್ಟೊಂದು ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಅವರಿಗೆ ಸಹಕಾರವಾಗಿ ಸತ್ಯನಾರಾಯಣರವರು, ರಾಘವೇಂದ್ರ ಅವರವರು, ಇವತ್ತು ಅವರಿಬ್ಬರು ಬಂದಿಲ್ಲ, ಅವರಿಗೆ ನಮ್ಮ ವ್ಯಾಸ ಮಧ್ಯ ಸೇವಾಸ್ಥಾನದ ಪ್ರತಿಷ್ಠಾನದ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಇವತ್ತು ಈ ಕಾರ್ಯಕ್ರಮ ಮುಗಿದ ಮೇಲೆ ಆಚಾರ್ಯ ಮಂತ್ರಾಕ್ಷತೆಗಳ ಜೊತೆಗೆ ಫಲ ಪೂರ್ಣ ಫಲವನ್ನು ಕೊಡ್ತಾ ಇದ್ದಾರೆ. ಅದರ ಪ್ರಾಯೋಜಕರು ಮಂಜುನಾಥ್ ಅವರು ಆಚಾರ್ಯನ ದಿವಸ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಯಾವುದಕ್ಕೂ ಶ್ರೋತೃಗಳಿಲ್ಲದರೆ ಎಲ್ಲ ಯಾವ ಕಾರ್ಯಕ್ರಮ ನಡೆಯುವುದಿಲ್ಲ. ಇಷ್ಟೊಂದು ಸಂಖ್ಯೆಯಲ್ಲಿ ಮಳೆ ಬರ್ತಾ ಇದ್ರು, ನೀವೆಲ್ಲ ದೂರದಿಂದ ಬಂದಿದ್ರ, ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ ನಿಮಗೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಈಗ ಮುಚ್ಚಮೊದಲಾಗಿ ಆಚಾರ್ಯ ಮನೆಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆಚಾರ್ಯ ದಂಪತಿಗಳಿಗೆ ಫಲಪುಷ್ಪ ಸಮರ್ಪಣೆ ದಯವಿಟ್ಟು.
ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲೀ ಸ್ವಭಕ್ತಹರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಜಯತ್ಯ ಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ಯೋ ವಿಪ್ರಲಂಭ ವಿಪರೀತಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಭವತಿ ಯದನುಭಾವಾದೇಡಮುಕೋಪಿ ವಗ್ಮಿ ಜಡಮತಿರತಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೆ ಚ. ಸೋಮೇಶ್ವರಾಯ ಶಿತಭೂತಿವಿಕಸ್ವರಾಯ ಪ್ರೇಮಪ್ರವೃದ್ಧಗಿರಿಜಾಹೃದಿಭಾಸ್ವರಾಯ ತುಂಗೋಲ್ಲಸತ್ತವನಪಾವಿತವಂಶಪಲ್ಲೀ ಮಾಂಗಲ್ಯಹೇತುಚರಿತಾಯ ನಮಃ ಶಿವಾಯ. ಉಮೇಶಾದ್ಯಾಸುರಾವೋಹಂ ಇದೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದುರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯಿ. ಶ್ರೀಮನ್ ಮಹಾಭಾರತ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಮಹೋನ್ನತವಾದ ಕೃತಿ. ಇವತ್ತೆಲ್ಲ ಎಷ್ಟೋ ರೀತಿಯಲ್ಲಿ ವಿಜ್ಞಾನ ಮೊದಲಾದವುಗಳು ಬೆಳವಣಿಗೆ ಕಂಡಿದ್ದರೂ ಕೂಡ ಮಹಾಭಾರತದಂಥ ಮತ್ತೊಂದು ಗ್ರಂಥ ಜಗತ್ತಿನಲ್ಲಿ ಬರಲೇ ಇಲ್ಲ. ಮಹಾಭಾರತದಂಥ ಗ್ರಂಥ ಬರೋದು ಬೇಡ, ಅದನ್ನು ಸರಿಯಾಗಿ ತಿಳಿಸ್ತಕ್ಕಂತಹ ಮತ್ತೊಂದು ಗ್ರಂಥನೂ ಬರಲಿಲ್ಲ. ಆಚಾರ್ಯರ ನಿರ್ಣಯದ ಹೊರತು, ಮಹಾಭಾರತ ತಾತ್ಪರ್ಯ ನಿರ್ಣಯದ ಹೊರತು ಮತ್ತೊಂದು ಗ್ರಂಥ ಬರಲಿಲ್ಲ ಅಂದರೆ ಇದೆಲ್ಲದರ ಮೇಲೆ ಮಹಾಭಾರತ ಇದೆ ಅಂತ ಹೇಳೋದಕ್ಕೆ ಸಾಕ್ಷಿ. ಗೌರಿಶಂಕರವನ್ನು ಎಷ್ಟೋ ಜನ ಏರಿಬಿಟ್ರು, ಆದರೆ ಮಹಾಭಾರತವನ್ನು ಏರಿದ ಮಧ್ವಾಚಾರ್ಯ ಒಬ್ಬರೇ ಒಬ್ಬರೇ ಹೊರತು ಇನ್ಯಾರು ಮತ್ತೆ ಏರಲಿಕ್ಕೆ ಸಾಧ್ಯವೇ ಇಲ್ಲ. ಇವರು ಏರಿದವರೆಲ್ಲ ಅವ್ರು ಹೇಳಿದ್ದೆ ಅನಂತರ ಬಂದವರೆಲ್ಲ ಆಚಾರ್ಯರು ತೋರಿಸಿದ ಮಾರ್ಗದಲ್ಲಿ ನಾವು ಬರಿತಾ ಇದ್ದೇವೆ ಅಂತ ಹೇಳ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಈ ಪರ್ವತ ಬೇರೆ, ಮಹಾಭಾರತ ಪರ್ವತ ಇದು ಪರ್ವತ, ಅದು ಪರ್ವತ, ಪರ್ವಗಳಿಂದ ಕೂಡಿದ್ದು ಅಂತಾರೆ. 18 ಪರ್ವಗಳಿಂದ ಕೂಡಿರತಕ್ಕಂತಹ ಮಹೋನ್ನತವಾದ ಪರ್ವತ ಮಹಾಭಾರತ. ಯಾರ ಬುದ್ಧಿಗೂ ಪೂರ್ಣ ಎಟದೇ ಇರತಕ್ಕಂಥ ಗ್ರಂಥ, ಎಟಗಿದಷ್ಟು ಆನಂದ ಕೊಡತಕ್ಕಂಥ ಗ್ರಂಥ. ಮಹಾಭಾರತದ ಕಥೆ, ಅದರ ಪಾತ್ರ, ಅದರ ತತ್ವ, ಅದರ ವಿಚಾರಗಳ ಒಂದು ವಿಶೇಷವಾದ ವೈವಿಧ್ಯ, ಒಂದೊಂದು ಸಹ ನ ಭೂತೋ ನ ಭವಿಷ್ಯ ನ ಭಾರತ ಸಮಂ ಶಾಸ್ತ್ರ. ಮಹಾಭಾರತಕ್ಕೆ ಸಮನಾದಂಥ ಮತ್ತೊಂದು ಶಾಸ್ತ್ರ ಇಲ್ಲ ಅಂತ ಹೇಳಿ ನಮ್ಮ ಜನ ಹೇಗೆ ಹೇಳಿದ್ದಾರೋ ಪಾಶ್ಚಾತ್ಯರಿ ಮಾತನ್ನು ಹೇಳುತ್ತಾರೆ. ಮಹಾಭಾರತ ಓದಿದ ಯಾರೂ ಕೂಡ ಇದೇನು ಮಹಾ ಅಂತ ಹೇಳಿದವರಲ್ಲ, ಇದು ನಿಜವಾಗ್ಲೂ ಮಹಾಭಾರತನೇ ಅಂತಾನೆ ಹೇಳಿದವರು. ಬೇರೆ ದೇಶದ ಜನ ಅಷ್ಟು ಕೊಂಡಾಡಿದ್ದಾರೆ ಮಹಾಭಾರತವನ್ನ, ಎತ್ತರದಲ್ಲಿ ವಿಚಾರದಲ್ಲಿ ಇದರಂಥ ಮತ್ತೊಂದು ಗ್ರಂಥ ಇಲ್ಲ, ಅದು ಅತ್ಯಂತ ಸತ್ಯವಾದ ಮಾತು ಅಂತ ಹೇಳಿ ಎಲ್ಲ ವಿದೇಶಿಯ ವಿದ್ವಾಂಸರು ಅದನ್ನು ನೋಡಿದವರೆಲ್ಲ ಅದನ್ನು ಉಪಯೋಗಿಸ್ತಾರೆ. ಯಾರು ಹೇಳೋದಿಲ್ಲ, ಅವ್ರು ಓದ್ದವರು ಹೇಳೋದಿಲ್ಲ, ಬೇಕಾಗಿಲ್ಲ. ಕುರುಡ ಏನು ಹೇಳುತ್ತಾನೆ ಪಾಪ, ಒಬ್ಬ ರೂಪಜ್ಞಾನಕ್ಕೆ ಕಂಡಾಗಿರಬೇಕು ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳೋದು. ಕುಂಸರ್ಚಾರ ನೋಡಬೇಕು ಅದನ್ನು, ಅದರ ಗಾತ್ರ ನೋಡಿದ್ರೆ ಆಶ್ಚರ್ಯ ಅನಿಸಿಬಿಡುತ್ತೆ.
ಒಂದು ಕೇಳಿ ಎತ್ತಲಕ್ಕಾಗದೇ ಇಲ್ಲ ಅಷ್ಟು ಭಾರವಾಗಿರತಕ್ಕಂಥ ಗ್ರಂಥ. ಒಂದೊಂದು ಶ್ಲೋಕ, ಒಂದೊಂದು ಪದಗಳು ಕೂಡ ತನ್ನದೇ ಆಗಿರತಕ್ಕಂಥ ಸೌಂದರ್ಯದಿಂದ ವಿಶ್ವದ ಮನಸ್ಸಿಗೆ ಸೆಳಿತಕ್ಕಂಥ ಶಕ್ತಿ ಹೊಂದಿದೆ. ಅಂಥ ಮಹಾಭಾರತವನ್ನ ನಾ ಯಥಾರ್ಥವಾಗಿ ತಿಳಿಯೋದು ಅಂದರೆ ನಿಜವಾದ ದೊಡ್ಡ ಸಾಹಸದ ಕೆಲಸ ಅಂತ ಹೇಳಿದೆ. ಅದನ್ನು ನಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೂಲಕವಾಗಿ ಕಥಾಸಂಗ್ರಹ ಒಂದು ಕಡೆಗೆ, ಅದರಲ್ಲಿ ಬರತಕ್ಕಂಥ ವಿಚಾರಗಳ ಒಂದು ಎಲ್ಲಾದರೂ ಸಂಶಯಗಳು ಬಂದರೆ ಅದನ್ನು ಅತ್ಯಂತ ಖಚಿತವಾಗಿ ತೀರ್ಮಾನ ಮಾಡತಕ್ಕಂಥ, ನಿರ್ಣಯಿಸಿಕೊಡತಕ್ಕಂಥ ಮತ್ತೊಂದು ಅದ್ಭುತವಾದ ಕಾರ್ಯವನ್ನು ಶ್ರೀಮದ್ ಆಚಾರ್ಯರು ತಮ್ಮ ಕೃತಿಯಲ್ಲಿ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಏನು ಪ್ರವಚನ ನಡೀತಾ ಇದೆ ಈ ಬಾರಿ ನಿನ್ನೆ ದಿವಸದವರೆಗೆ ನೋಡಿರತಕ್ಕಂತಹ ರೀತಿಯಲ್ಲಿ ಕೌರವರು ಹುಟ್ಟಿದರು, ಪಾಂಡವರು ಹುಟ್ಟಿದರು, ಇಬ್ಬರು ಒಂದೇ ಮನೆತನದಲ್ಲಿ ಹುಟ್ಟಿದರು, ಅದರಲ್ಲಿ ಜೊತೆ ಜೊತೆಯಾಗಿ ಬೆಳೀತಾ ಇದ್ದಾರೆ ಜೊತೆಗೆ. ಆದರೆ ಗುರುಗಳು ಒಬ್ಬರೇನೆ, ತಾತ ಒಬ್ಬರೇ, ಭೀಷ್ಮರೇ ಪಿತಾಮಹ, ದ್ರೋಣಾಚಾರ್ಯರೇ ಗುರುಗಳು, ಎಲ್ಲ ಒಂದೇ ರೀತಿಯಾದ ಸಂಬಂಧ. ಆದರೆ ಕೌರವರಂಥ ದುಷ್ಟರಾಗಲಿಲ್ಲ, ಪಾಂಡವರಂಥ ಶಿಷ್ಟರಾಗಲಿಲ್ಲ ಅಂದರೆ ನೀವು ಎಂಥ ಒಂದೇ ಜಾಗದಲ್ಲಿ ದೇವನ್ನು ಬೆಳೀರಿ, ಮಾವನ್ನು ಬೆಳೀರಿ, ಒಂದೇ ಜಾಗದಲ್ಲಿ ಪಕ್ಕಪಕ್ಕದಲ್ಲೇ ಬೆಳೀರಿ, ಮಾವು ಸಿಹಿಯಾಗಿ ಬೆಳೆಯುತ್ತೆ, ದೇವು ಹುಳಿಯಾಗಿ ಬೆಳೆಯುತ್ತೆ. ಅದು ಅರ್ಥ ಮಾಡಿಕೊಂಡ್ರೆ ಇದು ಜೀವರ ವೈವಿಧ್ಯವನ್ನ, ಅವರ ಸ್ವಭಾವವನ್ನ ಸತ್ಯ ಅಂತ ಹೇಳ್ತಕ್ಕಂಥ ಮಾತು. ದೋಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ. ಸ್ವಭಾವತಃ ದುಷ್ಟರು ಇರ್ತಾರೆ, ಸ್ವಭಾವತಃ ಶಿಷ್ಟರು ಇರ್ತಾರೆ. ಅಂಥ ಪರಿಸ್ಥಿತಿ ಅವರ ಎಂಥ ಪ್ರಸಂಗದಲ್ಲೂ ಕೂಡ ಇವರು ಅವರಾಗೋದಿಲ್ಲ, ಇವರಾಗೋದಿಲ್ಲ. ಆ ಸಂಘರ್ಷದ ಮಧ್ಯನೇ ಜೀವನ ಸಾಗಬೇಕು. ದುಷ್ಟರನ್ನು ಎದುರಿಸೋದ್ರಲ್ಲಿ ಶಿಷ್ಟರ ಒಂದು ಸಾರ್ಥಕ್ಯ ಇದ್ರೆ ಆ ಶಿಷ್ಟರಿಗೆ ವಿಘ್ನ ಮಾಡೋದೇ ದುಷ್ಟರ ಜೀವನದ ಪರಮ ಗುರಿಯವರು. ನರಕಾದಿಗಳಾಗೋದಾದ್ರೆ ಆಗಲಿ ಅಂತಕ್ಕಂಥ ಭಯಾನಕವಾದಂಥ ದೃಷ್ಟಿಕೋನ ಅವರದ್ದು. ಅಂದ ಮೇಲೆ ಇದನ್ನೇ ಸಂಸಾರ ಅಂತ ಕರೆದಿದ್ದು. ದಿನ ಪಾಂಡವರ ಕಷ್ಟಗಳನ್ನು ಕೇಳಿದಾಗ ನಾವು ಕಷ್ಟ ಕೊಡೋದಂದ್ರೆ ಏನು ಕಷ್ಟ ಕಷ್ಟ ಅಂತ, ಅವರ ಕಷ್ಟ ನೋಡಿದರೆ ನಮ್ಮ ಕಷ್ಟ ಏನೇನೂ ಅಲ್ಲ. ಆದರೆ ಅವರು ಕಷ್ಟವನ್ನು ಗೆದ್ದಂತೆ ಮಾತ್ರ ಯಾರು ಗೆಲ್ಲೋದು, ಆತ್ಮಹತ್ಯೆ ಮಾಡಿಕೊಳ್ಳೋ ಜನಗಳಿದ್ದ ಜನಗಳಿಗಾದ್ರೆ ಆತ್ಮಹತ್ಯೆ, ಸಾಮೂಹಿಕ ಆತ್ಮಹತ್ಯೆ, ಒಂದೊಂದು ಆತ್ಮಹತ್ಯೆ ಹೋಯ್ತೀಗ ಸಾಮೂಹಿಕ ಆತ್ಮಹತ್ಯೆ ಕಾಲ ಬರ್ತಾ ಇದೆ. ತಪ್ಪದು ಸಾಮೂಹಿಕ ಉದ್ಧಾರವಾಗಬೇಕೆ ಹೊರತು ಸಾಮೂಹಿಕ ಆತ್ಮಹತ್ಯೆ ಆಗಬಾರದು. ಅದಕ್ಕೆ ಕಾರಣ ಏನು, ಜನಗಳೆಲ್ಲ ಗೊತ್ತು ಗುರಿಯಿಂದ ಬದುಕ್ತಾ ಇದ್ದಾರೆ. ಇವತ್ತು ಎಷ್ಟೇ ಅನ್ನ ಕೊಡಿ, ನೀರು ಕೊಡಿ, ಜ್ಞಾನ ಕೊಡದೆ ಹೋದರೆ ಅನ್ನಕ್ಕೆ ನೀರಿಗೆ ಬೆಲೆಯೇ ಇಲ್ಲ ಅಂತ ಹೇಳ್ತಾರೆ. ಜ್ಞಾನ ಒಂದಿಲ್ಲದೆ ಹೋದರೆ ಮನುಷ್ಯನ ಜೀವನ ಉಳಿಸಲಿಕ್ಕಾಗೋದಿಲ್ಲ. ಅಂತ ಅದ್ಭುತವಾದ ಕೆಲಸವನ್ನು ಮಹಾಭಾರತ ಮಾಡ್ತಾ ಇದೆ. ಮಳೆಯಿಂದ ನಮಗೆ ಹೊಟ್ಟೆಗೆ ಅನ್ನ ಹೇಗೆ ಸಿಗ್ತದೆ, ಜ್ಞಾನ ವೃಷ್ಟಿಯಿಂದ ನಮಗೆ ತಲೆಗೆ ಹಾಗೆ ಅನ್ನ ಸಿಗ್ತದೆ. ಎರಡನ್ನ ಕೊಡಬೇಕು ಅಂತ ಆಚಾರ್ಯ ಹೇಳ್ತಾರೆ. ಆಹಾರ ದಿವಸ ಪ್ರೋಕ್ತ ಶಾರೀರೋ ಮಾನಸ ಏವಚ. ದೇಹಕ್ಕೆ ಮುಟ್ಟ ಆಹಾರ ಒಂದು, ಮನಸ್ಸಿ ಮುಟ್ಟ ಆಹಾರ ಒಂದು. ದೇಹದ ಆಹಾರ ಇಲ್ಲದೆ ಹೋದರೆ ದೇಹ ಸರಗುತ್ತದೆ, ಮನಸ್ಸಿಗೆ ಆಹಾರ ಇಲ್ಲದೆ ಹೋದರೆ ಮನಸ್ಸು ಸರಗುತ್ತೆ. ಇವತ್ತು ಮನಸ್ಸಿನ ಆಹಾರದ ಕಾಂಕ್ಷತೆ ಆಮೇಲೆ ಬರಲಿಲ್ಲ, ದೇಹದ ಆಹಾರ ಮಾತ್ರ ಅನ್ನೋದಾಗಿದೆ. ಮನಸ್ಸಿನ ಆಹಾರ ಅಂದರೆ ಮನೋರಂಜನೆ ಅಂತ ಆಗಿಬಿಟ್ಟಿದೆ. ತಪ್ಪದು, ಮನೋರಂಜನೆ ಮನಸ್ಸಿನ ಆಹಾರ ಅಲ್ಲ. ಮನಸ್ಸನ್ನು ಉದ್ರೇಕಗೊಳಿಸುತ್ತೆ ಹೊರತು ಅದು ಉಲ್ಲಾಸಗೊಳಿಸೋದಿಲ್ಲ. ಉಲ್ಲಾಸ ಬೇರೆ, ಉದ್ವೇಗ ಬೇರೆ. ಉದ್ವೇಗ ಅಂಬೋದು ಅದು ಕ್ಷಣಿಕ ಮತ್ತು ಮಾರಕ, ಉಲ್ಲಾಸ ಅಂಬೋದು ಅತ್ಯಂತ ಶಾಶ್ವತವಾದ ಸತ್ಪರಿಣಾಮವನ್ನು ಉಂಟು ಮಾಡುತ್ತೆ. ಅಂತ ಕೃತಿಯಾಗಿಯೂ ಕೂಡ ಮಹಾಭಾರತ ಶ್ರೇಷ್ಠವಾದದ್ದು. ಒಂದು ಹಂತದಲ್ಲಿ ಅಸ್ತ್ರವಿದ್ಯೆಯ ಪರೀಕ್ಷೆಯೂ ನಡೆದೋಯಿತು. ಅದರಲ್ಲೂ ಕೂಡ ಪಾಂಡವರದ್ದೇ ವಿಜಯ. ಅರ್ಜುನ, ಕರ್ಣ ಕೂಡ ಸಾತ್ವಿಕನಾದ್ರಿಂದಾಗಿನೇ ಅವನ ವಿಜಯ ಒಂದು ಸಾತ್ವಿಕತೆಯ ವಿಜಯ ಹೊರತು ಬೇರೆ ಅಲ್ಲ. ಅವನ ದೋಷಕ್ಕೆಲ್ಲ ಒಣಗಿದ್ದ ಸಹಸ್ರವನ್ಮಾನ ರಾಕ್ಷಸ ಕಾರಣನಾಗಿದ್ದ. ಹಾಗೆ ಕಾಲ ಮುಂದುವರಿತಾ ಇದೆ. ಗುರುದಕ್ಷಿಣೆ ಕೊಡಿ ಅಂತ ಕೇಳಿದರು, ತಕ್ಷಣ ಅವರು ಒಪ್ಪಿಕೊಂಡ್ರು. ಗುರುದಕ್ಷಿಣೆ ಕೊಡ್ತೇವೆ ಅಂತ ಹೇಳಿದವರೇ ಎಲ್ಲ ಹೊರಟರು. ಆಗ ತಕ್ಷಣ ದುಷ್ಟರು ದುರ್ಯೋಧನ ಮುಂದೆ ಹೊರಟೋಗಿ ಬಿಡ್ರಿ, ಅವ ತಂದು ಬಿಡ್ತೇವೆ ಅಂತ ಹೇಳಿ. ಆಗ ಭೀಮಸೇನ ಹೇಳಿದ್ದು, ಗುರುಗಳೇ ನಾವು ಹೋಗೋಣ, ಅವ್ರು ವಾಪಸ್ ಬಂದ್ಮೇಲೆ ಹೋಗೋಣ, ಅವ್ರು ಖಂಡಿತ ಕೆಲಸ ಸಾಧಿಸಕ್ಕೆ ಸಾಧ್ಯ ಇಲ್ಲ. ಭೀಮಸೇನ ಈ ಪೂರ್ವ ಸರ್ವಜ್ಞತ್ವ ನೋಡಬೇಕು. ಈಗ ಮುಂದೆ ಆಗುತ್ತಾರೆ ಯಾಕೆ ಡೌಟ್ ಬಂದ್ಬಿಟ್ಟು, ಎಷ್ಟು ಎಂತ ಫಸ್ಟ್ ರ್ಯಾಂಕ್ ಬರೋನು ಸ್ವಲ್ಪ ರಿಸಲ್ಟ್ ಬರೋನು ಸ್ವಲ್ಪ ಡೌಟ್ ಆಗ್ತಾ ಇರುತ್ತೆ. ಏನ ಹೆಚ್ಚು ಕಡಿಮೆ ಆಗಿಬಿಟ್ರೆ, ಪೇಪರ್ ಹೆಚ್ಚು ಎತ್ತಿಬಿಟ್ರೆ, ನಂಬರ್ ಚೇಂಜ್, ಏನೋ ಒಂದು ಆಗ್ಬೋದು ಇವತ್ತಿನ ಕಾಲಕ್ಕೆ. ಭೀಮನಿಗೆ ಮಾತ್ರ ಅತ್ಯಂತ ಖಚಿತವಾದ ವಿಶ್ವಾಸ. ಆ ಪೂರ್ಣ ಪ್ರಜ್ಞತ್ವದಲ್ಲೇ ಆನಂದ ತೀರ್ಥತ್ವ ಇದೆ ಅಂತ ಹೇಳ್ತಾರೆ. ಎಲ್ಲಿ ತಿಳುವಳಿಕೆ ಇರುತ್ತೋ ಅಲ್ಲಿ ಆನಂದ ಬರಲೇಬೇಕು. ದ್ರೋಣಾಚಾರ್ಯ ಭೀಮನ ಮೇಲೆ ಪೂರ್ಣ ವಿಶ್ವಾಸ. ಎಲ್ಲ ಒಂದ್ ಕಡೆ ಇಳ್ಕೊಂಡ್ರು, ಇವರೆಲ್ಲ ಮುಂದೆ ಹೋದರು, ಭದ್ರ ಪಟ್ಟಣವನ್ನು ಮುತ್ತಿಬಿಟ್ರು. ನೂರು ಜನ ಇದ್ದಾರೆ, ಏನೋ ಅವರು ಅಸ್ತ್ರ ಕಲ್ತುಬಿಟ್ಟಿದ್ದೇವೆ, ಏನೋ ಒಂದು ಭಾರಿ ಉತ್ಸಾಹ. ಹೋಗಿ ಶುರು ಮಾಡಿ ಒಳಗೆ ಪ್ರವೇಶ ಮಾಡಿದ ತಕ್ಷಣ ಸುದ್ದಿ ಗೊತ್ತಾಯಿತು, ಏನೋ ಹುಡುಗರು ಗುಂಪು ಒಳಗೆ ಪ್ರವೇಶ ಮಾಡಿದೆ ಅಂತ ಗೊತ್ತಾಯಿತು. ಹುಡುಗರು ಒಳಗೆ ಪ್ರವೇಶ ಮಾಡಿದೆ, ಅರಮನೆ ಮುತ್ತಕ್ ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ದ್ರುಪದ ರಾಜ ತನ್ನ ಸೈನ್ಯವನ್ನು ಸರಿಪಡಿಸಿದ. ಹೋಗಿ ಹಿಡುಗು ಯುದ್ಧ ಮಾಡಿ ಅಂತ ಕಳಿಸಿದ. ಅಷ್ಟೊತ್ತಿಗೆ ಯುದ್ಧ ಶುರುವಾಯಿತು. ಆ ಇದರಲ್ಲಿ ಏನಾಗಿದೆ ಗೊತ್ತೇನು, ಇಷ್ಟು ಜನ ದುರ್ಯೋಧನ ಎಂಥ ಮಹಾದುಷ್ಟ, ಕರ್ಣ ಅಂತೂ ಸೂರ್ಯನ ಅವತಾರ, ಏನೇನೋ ಮಾಡಿದ್ದಾನೆ ಸಾಧನೆ. ಅಂಥವರೆಲ್ಲ ಹೊರಟು ಯುದ್ಧ ಮಾಡ್ತಿದ್ದ ಕಾಲಕ್ಕೆ ಒಂದು ಪ್ರಸಂಗ ನಡೆದೋಯ್ತು. ಎಲ್ಲ ಸೈನಿಕರು ಹೊಡೆಯಲು ಶುರು ಮಾಡ್ತಿದ್ದಾರೆ, ಆ ಊರಿನ ಜನ ಹೊಡೆಯಲು ಶುರು ಮಾಡ್ತಾ ಇದ್ದಾರೆ. ಯಾರೋ ಬಂದಿದ್ದಾರೆ, ದರೋಡೆ ಮಾಡ್ತಾ ಇದ್ದಾರೆ, ಅವ್ರು ಹೊಡಿಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅವರು ಇವರ ಹತ್ತಕ್ಕೆ ಹೆಂಗಸರು ಮಕ್ಕಳು ಹೊಡಿಲಿಕ್ಕೆ ಶುರು ಮಾಡಿಬಿಟ್ರೆ ಒಣಕೆ ಗಿಣಿಕೆ ಸಿಕ್ಕ, ಈಗ ಒಣಕೆಗಳೇ ಸಿಗೋದಿಲ್ಲ ಮನೆಯಲ್ಲಿ, ಅದು ಬೇರೆ ಮಿಕ್ಸರ್ ವೇಸ್ಟ್ ಭಾಳ ಕಾಸ್ಟ್ಲಿ ಹೋಗ್ಬಿಡುತ್ತಾವೆ, ಎಲ್ಲ ಹೆಸರಿಗೆ ಶುರು ಮಾಡಿಬಿಟ್ರಂತೆ. ಆಶ್ಚರ್ಯ ಗೊತ್ತೇನು, ಅದನ್ನು ಎದುರಿಸಕ್ಕೆ ಇವ್ರು ಯಾರಿಗೆ ಆಗ್ತಾ ಇಲ್ಲ, ಇದು ಆಶ್ಚರ್ಯ. ದುರ್ಯೋಧನ ಇಷ್ಟೆಲ್ಲ ಹಾರಾಡ್ತಾರಲ್ಲ, ಅವ್ರು ನಡೀತಾ ಇಲ್ಲ, ಆ ಪೆಟ್ಟಿ ಒದ್ದಾಡ್ತಾ ಇದ್ದಾರೆ. ಸಣ್ಣ ಪೆಟ್ಟು ದೊಡ್ಡ ಪೆಟ್ಟಾಗಿ ಕಾಣ್ತಾ ಇದೆ ಅವ್ರಿಗೆ, ತಾವು ಓದಿದ್ದೆಲ್ಲ ವ್ಯರ್ಥ ಆಗ್ತಾ ಇದೆ ಅವರಿಗೆ. ಆಗೋದ್ರೆ ಕರ್ಣನಿಗೂ ಏನು ಮಾಡೋಕ್ಕಾಗ್ತಾ ಇಲ್ವ, ಕರ್ಣನಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಜೋರಾಗಿ ಓಡಿ ಬಂದಿದ್ರು ಓಡಕ್ಕೆ ಶುರು ಮಾಡ್ತಾ ಇದ್ದಾರೆ, ಓದು ವಾಪಸ್ ಓಡ್ತಾ ಇದ್ದಾರೆ, ಅವ್ರಿಗೆ ಕೆಲಸ ಆಗ್ತಾ ಇಲ್ಲ ಅವ್ರ ಕೈಲಿ. ನಿಜವಾಗ್ಲೂ ದೊಡ್ಡ ರಹಸ್ಯ, ಯಾರಿಗೆ ಅರ್ಥ ಆಗಲಿಲ್ಲ. ಏನು ಇಂಥವರಿಗೆ ಇತ್ತ ಸೋಲು ಬರಬೇಕಾ? ಸಾಮಾನ್ಯ ಸೈನಿಕರು, ಊರಿನ ಹೆಂಗಸರು ಮಕ್ಕಳು ಹೊಡೆದರು ಕೂಡ ಇವ್ರು ತಪ್ಪಿಸ್ಕೊಳ್ಳೋಕ್ಕಾಗಲಿ, ಇದೆಂಥ ದುರ್ಯೋಧನ, ಇವರೆಂಥ ಕರ್ಣ ಅಂತ ಅನಿಸುತ್ತೆ. ಉಳಿದ್ರೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಆಚಾರ್ಯರು ಹೇಳ್ತಾರೆ, ಅಲ್ಲೊಂದು ರಹಸ್ಯ ಇತ್ತು, ದ್ರುಪದ ರಾಜನಿಗೆ ಒಂದು ವರ ಇತ್ತು ಅಂತ ಹೇಳಿದ್ರು. ದ್ರುಪದ ರಾಜನಿಗೆ ಒಂದು ವರ ಇತ್ತು, ಅವನ ಊರಿನ ಒಂದು ಯೋಜನದ ಸುತ್ತಳತೆ ಇಲ್ಲಿ ಅವನಿಗೆ ಸೋಲಿಲ್ಲ ಅಂತ. ಸೂರ್ಯನ ವರ ಇತ್ತು ಆತನಿಗೆ, ಸೂರ್ಯನ ವರ ಒಂದು ಊರು ಸುತ್ತಳತೆ, ಪೂರ್ಣ ಊರಿನ ಸುತ್ತಳತೆ, ಒಂದು ಯೋಜನ ಒಂದು ದೂರದೊಳಗೆ ಅವನಿಗೆ ಸೋಲಿಲ್ಲ. ಆ ವರ ಕೆಲಸ ಮಾಡ್ತಾ ಇದೆ ಈಗ. ವರದಿಂದಾಗಿ ದುರ್ಯೋಧನ ಏನು ಮಾಡಲಿಕ್ಕಾಗ್ತಾ ಇಲ್ಲ. ಹೋಗಿ ಕರ್ಣ ಏನಾದ್ರು ಮಾಡಬಹುದಾಗಿತ್ತಲ್ಲ ಅಂದ್ರೆ, ಕರ್ಣನಿಗೆ ಎರಡು ಸಮಸ್ಯೆ ಇದೆ ಈಗ. ಒಂದು, ತಾನೇ ಸೂರ್ಯ, ತಾನು ಕೊಟ್ಟವರೆಗೆ ತಾನೇ ಕಮಿಟ್ಮೆಂಟ್ ಇದ್ದಾಗೆ ಸಿಕ್ಕಾಕೋಬಿಟ್ಟಾಗ. ಇನ್ನೊಂದು, ಸ್ಪರ್ಧೆ ಹೊಂದಿದೆ ಆತನಿಗೆ, ಸ್ಪರ್ಧೆ ಬಂದ್ರೆ ಸೋಲ್ತೇ ಅಂತ ಪರಿಸರ ಅವರ ಶಾಪ ಇದೆ. ಆದ್ದರಿಂದ ಅದರ ಸ್ಪರ್ಧೆ ಆಗಿದೆ ಗೊತ್ತೇನು, ಪಾಂಡವರಿಗಿಂತ ಬೇಗ ನಾನು ಬಂದ್ಬಿಡಬೇಕು, ಬೇಗ ಎತ್ಕೊಂಡು ಹೋಗ್ಬಿಡಬೇಕು, ಗುರುದಷ್ಟೇ ಕೊಟ್ಟು ಬಿಡಬೇಕು, ದುರ್ಯೋಧನ ಸಹಕಾರ ಕೊಡಬೇಕು. ಆ ಮೂಲಕವಾಗಿ ತಾನು ಗೆಲ್ಲಬೇಕು ಅಂತ ಬಂತಲ್ಲ, ಆ ಮನೋ ಸ್ಪರ್ಧಾ ಮಾನಸ್ತು ಯಾಸಿ ಪರಾಭವಂ, ನಿನಗೆ ಸ್ಪರ್ಧೆ ಮನೋಭಾವ ಬಂತೋ ನೀನು ಸೋಲುತ್ತಿ ಅಂತ ಪರಿಸರಾಮರ ಶಾಪ ಇದೆ. ಹೀಗಾಗಿ ಕರ್ಣ ಸೋತ, ಅವರು ಸೋತರು. ಎಷ್ಟು ಜ್ವರ ಬಂದಿದ್ರಲ್ಲ ಅಷ್ಟೇ ಜ್ವರ ಓಡಿದ್ರು ಪಾಪ, ಓಡಿ 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 ಎಲ್ಲಿ ಹೋದ್ರಂತೆ, ಎತ್ರೈವ ಪಾಂಡವಾಹ ಯಯುಹು ಎತ್ರೈವ ಪಾಂಡವಾಹ, ಪಾಂಡವರಿದ್ರಲ್ಲ ಹಾ ಭೀಮ ಅರ್ಜುನೇತಿ ಕ್ರೋಶಂತಹ, ಭೀಮ ಅರ್ಜುನ ಕಾಪಾಡಿ ಕಾಪಾಡಿ ಅಂತ ಹೋಗಿ ಅಂತ ಅವರು ವಾಯುಸ್ತುತಿ ಹೇಳಿದಾಗಾಯ್ತು. ಬಂದೆ ಕೊನೆಗೆ ಅವರಿಗೂ ಕೂಡ ನಿರ್ವಾಹ ಇಲ್ದಾಗಾಯ್ತು ಅಂದ್ರೆ ವಾಯುಸ್ತುತಿ ಹೇಳಿದ್ರಲ್ಲ ಯೋಗ್ಯರಾಗಿರ್ಬೇಕಾಗಿಲ್ಲ ಅಂತಾಯ್ತು. ಅದರಿಂದ ಭಕ್ತಿಯಿಂದ ಹೇಳೋದು ಬೇರೆ, ಏನೋ ಕ್ಯಾಶುವಲ್ ಹೇಳೋದು ಬೇರೆ. ಅವರು ನಿರ್ವಾಹ ಇಲ್ಲ ಬಂತೀಗ, ನಿಜವಾಗ್ಲೂ ದುಃಖ ಆಯ್ತಲ್ಲ ಈಗ, ಕಾಪಾಡು ಕಾಪಾಡು ಅಂತ ಹೋದ್ರಂತೆ. ಈ ಮಾತು ಅರ್ಥ ಮಾಡ್ಕೊಂಡು ಅಷ್ಟಕ್ಕೂ ಫಲ ಸಿಗುತ್ತೆ, ಈ ಮಧ್ಯೆ ಪೂರ್ಣ ಫಲ ಸಿಗದವರು ಅಷ್ಟಂತೂ ಫಲ ಸಿಕ್ಬಿಡುತ್ತವ್ರು. ಅದಕ್ಕೆ ಹೇಳ್ತಾರೆ, ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹದಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರಾಣಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ ಏತೇಷಾಂ ಏಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿ ಮಂಧೇ ತಮಸಿ ವಿಧದತಾಂ ಸಂಸ್ಥವೇ ನಾಶ್ಮಿ ಶಕ್ತಃ. ಎಲ್ಲದನ್ನು ಕೊಡ್ತಕ್ಕಂಥ ಶಕ್ತಿಯವರದು ಹೋದ್ರಂತ ಎಲ್ಲ ಕೂಡ ಆಗ ಗೊತ್ತ, ಹಣೆ ಬರ ಗೊತ್ತ, ನಮ್ಮನ್ನು ಕಾಪಾಡಿ ಮರ್ಯಾದೆ ಉಳಿಬೇಕು. ಗುರುವಂಶದ ಮರ್ಯಾದೆ ಪ್ರಶ್ನೆ ಬಂತವರಿಗೀಗ ತಕ್ಷಣ ಈಗ ಪಾಂಡವರು ಹೇಳ್ತಾರೆ, ಗುರು ದ್ರೋಣಾಚಾರ್ಯ ನೀವು ಬರಬೇಡಿ, ಇಲ್ಲೇ ಇರಿ, ಗುರುದಷ್ಟು ಇದ್ದಲ್ಲೇ ತಂದುಕೊಡ್ತೇವೆ ಅಂತ ಹೇಳಿ ಭೀಮಸೇನ ಅರ್ಜುನ ನಕುಲ ಸಹದೇವ ನಾಲ್ಕು ಜನ ಎದ್ರಂತೆ. ಎದ್ದು ಬಿಟ್ಟು ಧರ್ಮರಾಜರು ಕರ್ಕೊಂಡು ಹೋಗಲಿಲ್ಲ, ಅಣ್ಣ ಇಲ್ಲೇ ಕೂತಿರು, ಇಲ್ಲೇ ಕೂತಿರಿ, ಕೆಲಸ ಮಾಡಿಕೊಡ್ತೇವೆ. ಇಡೀ ಮಹಾಭಾರತದಲ್ಲಿ ವೈಶಿಷ್ಟ್ಯ ಅಂದರೆ ಅಣ್ಣನ ಕೈಯಲ್ಲಿ ಕೆಲಸ ಮಾಡಿಸ್ತೇ ಆತನೇ ಅನುಗ್ರಹ ಮಾಡ್ತಾರೆ ಭೀಮಾದಿಗಳು. ಭೀಮ ಭಾರಿ ದೊಡ್ಡ ವ್ಯಕ್ತಿ, ಅರ್ಜುನ ಧರ್ಮದಿಂದ ದೊಡ್ಡ ವ್ಯಕ್ತಿನೇ, ಧರ್ಮದಿಂದ ಕೆಲಸ ಮಾಡಿಸೋದಿಲ್ಲ, ಇದು ಕೂಡಿಸಿ ಕೆಲಸ ಮಾಡ್ತಾರೆ. ಅಪ್ಪ ಅಮ್ಮನ ಕೂಡಿಸಿ ಕೆಲಸ ಮಾಡೋ ಮಕ್ಕಳು ಸಿಗೋದು ಕಷ್ಟ, ಅಣ್ಣನ ಅಷ್ಟು ಗೌರವದಿಂದ ಕಾಣುತ್ತಾರೆ. ಜ್ಯೇಷ್ಠ ಭ್ರಾತ ಪಿತೃ ಸಮಹ, ದೊಡ್ಡಣ್ಣ ಇದ್ರೆ ತಂದೆ ಇದ್ದ ಹಾಗೆ. ರಾಮದೇವರು ಜಗತ್ತಿಗೆ ತೋರಿಸಿಕೊಟ್ರು, ತಂದೆಯ ಮಾತನ್ನು ಹೇಗೆ ನಡೆಸಬೇಕು ಅಂತ ರಾಮದೇವರು ತೋರಿಸಿಕೊಟ್ರು. ಪಾಂಡವರು ತೋರಿಸಿಕೊಡ್ತಾರೆ ಅಣ್ಣನ ಮಾತನ್ನು ಹೇಗೆ ನಡೆಸಬೇಕು ಅಂತ ಭೀಮಾನ್ ಅಲ್ಲಿ ರಾಮ ತೋರಿಸ್ತಾ ಇಲ್ಲಿ ಭೀಮ ತೋರಿಸ್ತಾರೆ. ಅದು ಸರ್ವೋತ್ತಮ, ಇದು ಜೀವೋತ್ತಮ. ಅವ್ರು ಯಾರಾದ್ರೂ ತೋರಿಸಿಕೊಳ್ಳಿ, ನಮ್ಮ ಪಾಡಿನ ಹೊರಗಾಗ್ತಾ ಇರೋದೇ ನಮ್ಮ ಕಲ್ಪನೆ ಇದು. ಅವ್ರು ತೋರಿಸಿದ ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರು ಹೇಳ್ತಾರೆ ತಂದೆ ತಾಯಿಗಳನ್ನು ಗೌರವಿಸಲು ಮಕ್ಕಳ ಒಂದು ಹಿರಿಮೆ ಇದೆ ಅಂತ ಹೇಳ್ತಾರೆ. ಅವ್ರ ಯಶಸ್ಸಿನ ಮೂಲ ಮಾತೃದೇವೋಹವ ಪಿತೃದೇವೋಹವ, ಅವರನ್ನು ಗೌರವದಿಂದ ಕಾಣಿ, ದೇವರು ಸ್ವತಃ ಅವರೊಳಗಿದ್ದು ಅನುಗ್ರಹ ಮಾಡ್ತಾನೆ ಅನ್ನೋದು ಶಾಸ್ತ್ರದ ಸಂದೇಶ. ಧರ್ಮರಾಜನ ಕೂಡಿಸಿದ್ದಾರೆ, ಕೂಡಿಸಿ ಕೆಲಸ ಮಾಡ್ತಾರೆ, ಅದು ಶಾಸ್ತ್ರ ಹೇಳುತ್ತದೆ. ನೀವು ಧರ್ಮಾನುಷ್ಠಾನ ಪರರಾಗಿ ಇದ್ದಲ್ಲೇ ಕೆಲಸ ಆಗುತ್ತೆ ಅಂತ ಅರ್ಥ. ನಿಮ್ಮನ್ನು ಕೂಡಿಸಿ ಕೆಲಸ ಮಾಡ್ತಾರೆ, ದೇವತೆಗಳು ಕೆಲಸ ಮಾಡ್ತಾರೆ. ಆದ್ದರಿಂದ ಯೋಚನೆ ಮಾಡಬೇಡಿ, ಧರ್ಮ ಬಿಟ್ಟರೆ ಎಷ್ಟು ಓಡಿದರೂ ಉಪಯೋಗ ಇಲ್ಲ. ಧರ್ಮ ಹಿಡಿದ್ರೆ ಕೂತಲ್ಲೇ ಕೆಲಸ ಆಗುತ್ತೆ. ಕರ್ಮಣ್ಣೆ ವಾಚಿಕಾರಸ್ತೆ ಮಾ ಫಲೇಶು ಕದಾಚನ ಹೊರಟು. ಇಲ್ಲಿ ಒಂದು ಪ್ರಶ್ನೆ ನೋಡಿ, ಒಟ್ಟಿ ಅಕಸ್ಮಾತ್ ಪಾಂಡವರು ಹೋಗ್ಬಿಟ್ರೆ ಏನಾಗ್ತಿತ್ತು? ಕೌರವರ ಜೊತೆಗೇನೆ ಹೋಗ್ಬಿಟ್ಟಿದ್ರೆ ಪಾಂಡವರು ಸೋತಿದ್ದಿಲ್ಲ, ಗೆದ್ದೇ ಬರ್ತಿದ್ರು. ಕರೆಕ್ಟ್, ಕೌರವರು ನಾವು ನೋಡಿದ್ರೆ ನಾವು ಹೋಗಿದ್ದಕ್ಕೆ ಗೆದ್ದು ಅನ್ಕೊಂಡ್ಬಿಡ್ತಿದ್ರು. ಮಿಕ್ಸಪ್ ಆದರೆ ಏನ್ ಮಾಡ್ಬಿಡ್ತಾರೆ, ನಾವೇ ಗೆದ್ವಿ ಅಂತ ಕೂಗಾಡಬಹುದಾಗಿತ್ತು. ಅದಕ್ಕೆ ಭೀಮಸೇನ ಏನ್ ಮಾಡ್ತಾರೆ, ಗಲಾಟೆನೆ ಬೇಡ, ನೀವು ಸಪರೇಟ್ ಸೋತು ಬಂದ್ರೆ ಮುಗಿದೈತಲ್ಲ, ಈಗ ಇನ್ನು ನಮ್ಮದೇ ಚಾನ್ಸ್, ಏನು ಯೋಚನೆ ಇಲ್ಲ. ಇದಕ್ಕೆ ಯೋಗ ಕರ್ಮಸ್ಸು ಕೌಶಲಂ ಅಂತ ಕರೀತಾರೆ. ಕಾರ್ಯ ಮಾಡಿರಬೇಕಾದ್ರೆ ಅದನ್ನ ನಾನು ಮಾಡಿ ಜಗಳಾಡಬಾರದು. ಆ ಸ್ಕೋಪ್ ಇಲ್ಲದೆ ಮಾಡಿಬಿಟ್ರೆ ಮುಗಿದೋಯ್ತಲ್ಲ, ಜಗಳಕ್ಕೆ ಅವಕಾಶನೇ ಇರೋದಿಲ್ವಲ್ಲ. ಇದಕ್ಕೆ ಯೋಗ ಅಂತ ಕರೀತಾರೆ. ನಮ್ಗೆ ಗಮನಿಸಬೇಕು, ಕೌರವರಿಗೆ ಆಗಲಿಲ್ಲ ಅಂತ ತೋರಿಸಿದ ಮೇಲೆ ಭೀಮಸೇನ ಹೋಗ್ತಿರೋದು, ಕೌರವರ ಕೈಲಿ ಆಗೋದಿಲ್ಲ ಅಂತ ಡಿಕ್ಲೇರ್ ಆದ್ರೆ ಹೋಗ್ತಿರೋದು. ಅದೇ ರೀತಿಯಲ್ಲಿ ರಾಮಾಯಣದಲ್ಲಿ ಎಲ್ಲ ಕವಿಗಳು ಕೂಡ ಅಷ್ಟಾರ್ತೇವೆ ಇಷ್ಟಾರ್ತೇವೆ ಅಂತ ಎಲ್ಲ ಹೇಳ್ತಾನೆ ಇರ್ತಾರೆ. ಆದರೆ ಹನುಮಂತ ಹೇಳದೆ ಸುಮ್ಮನೆ ಕೂತಿರ್ತಾರೆ, ಹನುಮಂತ ಒಂದು ಮಾತು ಆಡೋದೇ ಇಲ್ಲ. ಎಲ್ಲರೂ ಹೇಳಿ ಕೊನೆಗೆ ನಮಗೆ ಯಾರ ಕೈಲಿ ಆಗೋದಿಲ್ಲ ತೀರ್ಮಾನ ಆಗೋಯ್ತು. ಉಳಿದವರು 80 ದಾಟಲಿಲ್ಲ, ಜಾಂಬವ ಅಂತ 90 ಅಂತ ಆತನಿಗಾಗಲಿಲ್ಲ, ಹಂಗದ 100 ದಾಟಲು ಮುಂದೆ ಏನಾಗುತ್ತೆ ಅಂತ ಹೇಳೋಕ್ಕೂ ಆತನಿಗಾಗಲಿಲ್ಲ. ಎಲ್ಲ ಕೂತರು. ಆಗ ಹನುಮಂತ ಹೇಳುತ್ತಾರೆ, ಈಗ ಹರತೆ ಏನಿದೆ, ಯಾತಕ್ಕೆ ಹನುಮಂತ ಮೊದಲು ಹಾರಲಿಲ್ಲ ಅಂದ್ರೆ ಅಲ್ಲಿ ಹೇಳಿಬಿಟ್ಟಿದ್ದಾರೆ ಉತ್ತರನ. ಮೊದಲೇನಾದರೂ ಹನುಮಂತನ ಹಾರ್ತೇನೆ ಅಂತ ಹೇಳಿದ್ರೆ ಎಲ್ಲ ಸುಮ್ಮನೆ ಕೂತಿದ್ದು. ಹನುಮಂತ ಹಾರ್ತಿದ್ದ, ಆ ಕಡೆ ಲಂಕೆಯನ್ನು ತಲುಪ್ತಿದ್ದ, ಅಶೋಕವನ ಧ್ವಂಸ, ಸೀತಾ ದರ್ಶನ, ಲಂಕಾ ದಹನ ಎಲ್ಲ ಮಾಡ್ಕೊಂಡು ವಾಪಸ್ ಬಂದ ಮೇಲೆ ರಾಮನಿಗೆ ಚೂಡಾಮಣಿನ ಕೊಟ್ಟ ಮೇಲೆ ಆ ಕಪಿಗಳೆಲ್ಲ ಶುರು ಮಾಡ್ತಿದ್ವಿ. ನಾವು ಇವರು ಅಪ್ಪನಾಗ ಹಾರ್ತಿದ್ವಿ, ಹನುಮಂತ ಮೊದಲೇ ಹಾರಿಬಿಟ್ಟ, ಹೋಗ್ಲಿ ಪಾಪ ಅಂತ ಬಿಟ್ಟು ಬಿಟ್ವಿ, ಅದು ಡಿಸಪಾಯಿಂಟ್ ಮಾಡಬಾರದು ನಾವು ಬಿಟ್ಟು ಬಿಟ್ಟಿವಿ ಅಂತ ಗಾಲಾಟೆ ಮಾಡ್ತಿದ್ವಿ. ಅದು ಹಾರೋ ಸುಳ್ಳು, ಹಾರಾಡೋದು ಗ್ಯಾರಂಟಿ ಆಗ್ತಿತ್ತು ಅಷ್ಟೇ. ಈ ಹಾರಾಟ ಎಲ್ಲ ಜನಗಳ ಕಾರ್ಯ ಸೈಕಾಲಜಿನೇ ಹಾಕಿ, ಮೊದಲು ಯಾರು ಮುಂದೆ ಬರೋದೇ ಇಲ್ಲ, ಕೆಲಸ ಮುಗಿದೇನೆ ಕಂಡು ಅಪ್ಪಣ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಸುಳ್ಳೆ ಅದೆಲ್ಲ ಕೂಡ, ಆದ್ರೆ ಮಾಡಿದವನು ಸಹನೆ ಇಲ್ಲ ಅವರಿಗೆ, ಮಾಡಿದವರ ಬಗ್ಗೆ ಸಹನೆ ಇಲ್ಲ, ತಮ್ಮ ಬಗ್ಗೆ ಇದಿಲ್ಲ. ಅದಕ್ಕೆ ಹನುಮಂತ ಕೊನೆಗೆ ಹಾರಿದ್ದು ತೇಷಾಮ ಶಕ್ತಿಂ ಪ್ರಕಟಾಂ ವಿಧಾಯ, ಅವರ ಅಶಕ್ತಿಯನ್ನು ಹೊರಗಾಕಿ ತಾನು ಹನುಮಂತ ಹಾರುತ್ತಾನೆ. ಇಲ್ಲೂ ಹಾಗೇನೆ, ಕರ್ಣಾದಿಗಳ ಅಶಕ್ತಿಯನ್ನು ತೋರಿಸಿಬಿಟ್ಟು ಆಮೇಲೆ ಭೀಮಸೇನ ಹೋಗ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಮೆಕ್ಯಾನಿಕಲಿ ಓದೋದು ಬೇರೆ, ವಿಮರ್ಶಾತ್ಮಕ ಓದೋದು ಬೇರೆ, ಅಥವಾ ವಿಮರ್ಶೆಯ ಕೊರತೆಯನ್ನು ತುಂಬಿಸಿದ್ದು ಶ್ರೀಮದ್ ಆಚಾರ್ಯರು. ಅತ್ಯದ್ಭುತವಾದ ವಿಮರ್ಶೆಯನ್ನ ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರಾದ್ರಿಂದಲೇ ಅವರನ್ನು ಮೂಲ ಗುರು ಹೌದು, ಅಹುದು ಮುಖ್ಯ ಪ್ರಾಣ ಮೂಲ ಗುರು ಅಹುದು ಅಂತ ಕೊಂಡಾಡಿದ್ದಾರೆ. ಅವರು ಬಂದರು ಅಷ್ಟೊತ್ತಿಗೆ ಯಥಾ ಪ್ರಕಾರ ಅವರು ಓಡಿಸ್ತಾ ಓಡಿಸ್ತಾ ಬಂದಿದ್ರಲ್ಲ, ಯುದ್ಧ ಶುರುವಾಯಿತು. ದ್ರುಪದ ರಾಜ ತಾನೇ ಬಂದಿದ್ದಾನೆ, ಈಗ ಆತನ ಮಕ್ಕಳ ಸಮೇತ ಬಂದಿದ್ದಾನೆ. ದುಷ್ಟದ್ಯುಮ್ನ ಅನ್ಬಿಟ್ಟು ಎಲ್ಲ ಇದ್ದಾರೆ, ದುಷ್ಟದ್ಯುಮ್ನ ಇಲ್ಲ, ಇನ್ನು ಹುಟ್ಟೇ ಇಲ್ಲ ಪಾಪ, ಇಲ್ಲಿಂದ ಬರ್ತಾನೆ. ಆದ್ರಿಂದ ಅವನೊಬ್ರು ಬಂದಿರಲಿಲ್ಲ. ಜನಮೇಜಯ ಅಂತ ಒಬ್ಬ ಮಗ ಇದ್ದ ಆತನಿಗೆ, ಸತ್ಯಜಿತ್ ಅಂತ ಒಬ್ಬ ಇದ್ದ, ಯುಧಾಭನ್ಯು ಅಂತ ಇದ್ದ, ಉತ್ತಮ ಓಜಸ್ತಿತ್ತಿದ್ದ, ಇದೆಲ್ಲ ಮಕ್ಕಳ ಸಮೇತ ಯುದ್ಧಕ್ಕೆ ಬಂದ. 300 ಸೈನ್ಯ ಇತ್ತು ಒಬ್ಬನಿಗೆ ಆ ಕಾಲಕ್ಕೆ ಆತನತ್ರ. ಅಷ್ಟು ಸೈನ್ಯದ ಸಮೇತ ಹೊರಗೆ ಬಂದು ಅಡ್ಸ್ಕೊಂಡು ಅಡ್ಸ್ಕೊಂಡು ಬಂದುಬಿಟ್ಟ. ಅಷ್ಟೊತ್ತಿ ಪಾಂಡವ ಭೀಮಸೇನಾ ಭೀಮಸೇನಾ ಅಜ್ಜುರ ಅವ್ರ ಸೈನ್ಯ ಸೇರಿದ್ರೆ 4 ಜನ ಅಷ್ಟೇ, ಸೈನ್ಯ ಇಲ್ಲ, 4 ಜನ ಸೇರಿ ಯುದ್ಧ ಮಾಡ್ತಾ ಇದ್ದಾರೆ. ಏನು ಆಶ್ಚರ್ಯ ಗೊತ್ತೇನ, ಆ ಸಮಯದೊಳಗೆ ದ್ರುಪದನಿಗೆ ಗೆಲುವಿನ ಸೂಚನೆ ಕೂಡ ಬರ್ತಾ ಇಲ್ಲ, ದ್ರುಪದ ಸೋಲ್ತಾ ಇದ್ದಾನೆ, ಪಾಂಡವರು ಗೆಲ್ತಾ ಇದ್ದಾರೆ. ಇಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡಬೇಕು, ವರ ಇತ್ತಲ್ಲ ಹೇಗೆ ಸಾಧ್ಯವಾಯಿತು ಅಂತ ಪ್ರಶ್ನೆ. ಈಗ ವರ ಇತ್ತು ಅವ್ರ ಕೈಲಿ ಆಗಲಿಲ್ಲ ಅಂದಮೇಲೆ ಇವರು ವರ ಅಫೆಕ್ಟ್ ಮಾಡಲಿಲ್ವೇ ಅಂದರೆ, ಅದಕ್ಕೆ ಹೇಳ್ತಾರೆ 2 ಕಾರಣದಿಂದ ವರ ಅಫೆಕ್ಟ್ ಮಾಡಲಿಲ್ಲ ಅವರು. 2 ಕಾರಣದಿಂದ ವರ ಕೊಟ್ಟಿದ್ದು ಯಾರು ಅಂದರೆ ಸೂರ್ಯ ವರ ಕೊಟ್ಟಿದ್ದು. ಇಲ್ಲಿ ಭೀಮಾರ್ಜುನರು ಯಾರು, ಇಂದ್ರ ವಾಯು, ಅವರಿಗಿಂತ ಸಂಬಂಧ ತಹಸೀಲ್ದಾರ್ ವರ ಕೊಟ್ಟ ಅಂತ ಡೆಪ್ಯೂಟಿ ಕಮಿಷನರ್ ಅಡ್ಡಿ ಆಗುತ್ತೆ, ಅದು ತಾಯಿ ಗವರ್ನರ್ಗೆ ಅಡ್ಡಿ ಆಗುತ್ತಾ, ಅವ್ರ ಕೆಳಗಿನವರಿಗೆ ಬೈಂಡಿಂಗ್ ಹೊರತು ಮೇಲಿನವರಿಗೆ ಬೈಂಡಿಂಗ್ ಅಲ್ಲ. ಇವತ್ತು ವಾಯುದೇವರು ತುಂಬ ಮೇಲಿನ ದೇವರು. ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ಹರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇಹೇ ಬಲಮನ್ಯತಃ. ಅಷ್ಟು ಮೇಲೆ ಇರತಕ್ಕಂಥ ವಾಯುದೇವರಿಗೆ ಇದೇನು ಮಾಡುತ್ತೆ, ಆತೇ ಭೀಮಸೇನ. ಇಂದ್ರದೇವರು ಅವ್ರು ತುಂಬ ಮೇಲೆ, ತ್ರಿಲೋಕ ದೇವರಾಜ ಅಂತ ಹೆಸರು. ಸೂರ್ಯಾದಿ ದೇವತೆಗಳು ಕಡಿಮೆ, 2 ಶಶ್ವಿನಿ ದೇವತೆಗಳು ನಕಲಸರ ದೇವರು, ಅವರು ಕಣನಿಂತ ಕಡಿಮೆ, ಸೂರ್ಯನಿಂದ ಕಡಿಮೆ, ಇವರು ಮೇಲಿನವ್ರ ಜೊತೆಗಿದ್ದಾರಲ್ಲ ಅದಕ್ಕೆ ಅವರು ಸೇಫ್. ಈಗ ಹೀಗೆ ಒಂದು ಕಾರಣ ಆಯ್ತು. ಇನ್ನೊಂದು ಕಾರಣ ಇದೆ, ಆ ವರನ ಇವರು ಮೀರಿಸೋ ಪ್ರಸಂಗ ಕೂಡ ಬರಲಿಲ್ಲ. ಯಾಕೆ ಅಂದರೆ ವರ ಫಂಕ್ಷನ್ನೇ ಮಾಡಲಿಲ್ಲ. ಯಾಕೆ ಗೊತ್ತೇನು, ಒಂದು ಯೋಜನೆ ಸುತ್ತಳತೆಯೊಳಗೆ ಆತನಿಗೆ ಗೆಲುವಿತ್ತು, ಅದು ಓಡ್ತಾ ಓಡ್ತಾ ಬಾರ್ಡರ್ ದಾಟಿಬಿಟ್ಟಿದ್ರೆ ಆಗಲೇ ಅಲ್ಲಿ ಕೆಲಸ ಮುಗಿದೋಗುತ್ತೆ. ಹಾಗೆ ಒಂದು ಹೇಗೆ ನೋಡಿ, ಸೂರ್ಯನ ವರವನ್ನು ಉಲ್ಲಂಘನೆ ಮಾಡದೇನೆ ಗೆಲುವು ಕಲಿತಕ್ಕಂಥ ಅವಕಾಶ ಬಂತವರು. ಎಷ್ಟು ಆಶ್ಚರ್ಯ ಅಂದರೆ, ದೇವತೆಗಳು ಹೇಗೆ ಅನುಗ್ರಹ ಒಳ್ಳೆ ರೀತಿಯಲ್ಲಿ ಅನಾಯಾಸವಾಗಿ ವರವನ್ನು ಭಂಗ ಮಾಡೋ ಪ್ರಸಂಗನೂ ಬರಲಿಲ್ಲ. ವರ ನಾಟ್ ಅಪ್ಲಿಕಬಲ್ ಅಂತ ಆಗೋಯ್ತು. ಲೈಸೆನ್ಸ್ ಎಲ್ಲಿವರೆಗೆ ಇರುತ್ತೋ ಅಷ್ಟೇ, ಹೊರಗಿರೋನು ಗೊತ್ತು, ಲೈಸೆನ್ಸ್ ಅಂತ ಇರುತ್ತೆ ಅಲ್ಲಿ. ಇವತ್ತು ಆ ಡಿಸ್ಟ್ರಿಕ್ಟ್ ಲೈಸೆನ್ಸ್ ಅಂತ ಬೇರೆ ಕಡೆ ಮಾಡಾಗಿಲ್ಲ, ಅವನು ಅಲ್ಲಿ ಮಾತ್ರ ಮಾಡಬೇಕು. ಇವತ್ತು ಒಂದು ಯೋಜನೆ ಸುತ್ತಳತೆ ಒಳಗೆ ಇದ್ದಿದ್ದರಿಂದ ಇವರು ಓಡೋ ಭರದೊಳಗೆ ದುರ್ತರಾದ ಮರ್ತುಬಿಟ್ಟ, ಅದನ್ನ ಸಿಕ್ಕಾಬಟ್ಟೆ ಓಡಿಬಿಟ್ಟು ರನ್ಔಟ್ ಆದರೆ ಆಗ ಇನ್ನೂ ಉಡ್ತಾರೆ ಓಡ್ತಾ ಓಡ್ತಾನೆ ಇರೋದ ಕೆಲಸ ಪ್ರಯೋಜನ ಏನಾದ್ರಿಂದ ಅವರ ಮರ್ತುಬಿಟ್ಟ ಉತ್ಸಾಹದೊಳಗೆ. ಇವರಿಗೆ ಯುದ್ಧ ಶುರುವಾಯಿತು, ಜೋರಾಗಿ ಯುದ್ಧ ಮಾಡಿ, ಇವರೇನು ಸೈನ್ಯ ಇಲ್ದರೆ ಯುದ್ಧ ಮಾಡ್ತಾರೆ, 300 ಸೈನ್ಯ ಸಮೇತ ಅವನು ಬಂದಿದ್ದಾನೆ. ಏನು ಲೆಕ್ಕಕ್ಕೆ ಬರಲಿಲ್ಲ, ಲೀಲಾಜ ಒಬ್ಬರನ್ನು ಕೊಲ್ಲೋದಿಲ್ಲ, ಸಣ್ಣ ಹೊಡಿತಾ ಇದ್ದಾರೆ. ದ್ರುಪದರ ರಥ ಹೋಯ್ತು, ಅವ್ರ ಮಕ್ಕಳ ರಥ ಹೋಯ್ತು, ಸಾಕಷ್ಟು ಪೆಟ್ಟು ಬಿಡ್ತಾ ಇದೆ. ಆ ಯುದ್ಧ ಸಾಕಷ್ಟೇ ವರ್ಣನೆ ಮಾಡ್ತಾರೆ, ಅದೆಲ್ಲ ಈಗ ಬೇಡ. ಕೊನೆಗೆ ಒಂದು ಹಂತದೊಳಗೆ ಭೀಮಸೇನ ದ್ರುಪದರನ್ನು ಸೋಲಿಸಿಯೂ ಆಯ್ತು. ನೇರ ದ್ರುಪದ ರಾಜ, ಆಗಿನ ಕಾಲಕ್ಕೆ ದ್ರುಪದ ರಾಜ ಅಂದ್ರೆ ಪ್ರತಿಷ್ಠಿತರ ಸಾಲಿಗೆ ಸೇರಿದವರು, ಸಾಮಾನ್ಯ ರಾಜನಲ್ಲ ಅವನು. ಪ್ರತಿಷ್ಠಿತವಾದ ರಾಜ್ಯಗಳಲ್ಲಿ, ಅರಸೊತ್ತಿಗೆಗಳಲ್ಲಿ ಪಾಂಚಾಲ ದೇಶ ಸೇರಿತ್ತು. ದ್ರುಪದ ರಾಜನಿಗೆ ಅನೇಕ ಕಾರಣದಿಂದ ಹಿರಿಮೆ ಇತ್ತು. ಆದ್ದರಿಂದ ಅವರನ್ನ ಸೋಲಿಸೋದು ಅಂದರೆ ದೊಡ್ಡ ಸವಾಲಿನ ಪ್ರಶ್ನೆ ಇದೆ. ಅವನು ಸೋತಾಯಿತು, ಮಕ್ಕಳೆಲ್ಲ ಸೋಲ್ತಾ ಇದ್ದಾರೆ. ಭೀಮಸೇನ ಸೋಲಿಸಿದರೂ ಕೂಡ ತಾರಾತನನ್ನ ಸೆರೆ ಹಿಡಿಯಲಿಕ್ಕೆ ಹೋಗೋದಿಲ್ಲ, ಸೆರೆ ಹಿಡಿಯಲಿಕ್ಕೆ ಹೋಗೋದಿಲ್ಲ. ಕಾರಣ ಏನು ಅಂದರೆ ಅರ್ಜುನ ಅವರು ಮಾತು ಕೊಟ್ಟಿರೋದ್ರಿಂದ ಅವನಿಗೆ ಅವಕಾಶ ಸಿಗಲಿ ಅಂತ ಬಿಡ್ತಾ ಇದ್ದಾರೆ. ಈ ರೀತಿ ಇನ್ನೊಬ್ಬರಿಗೆ ಬಿಡತಕ್ಕಂಥದ್ದು ಭೀಮಸೇನ ಸ್ವಭಾವ. ಸುಂದರಕಾಂಡದಲ್ಲಿ ಹನುಮಂತನಾಗಿ ಹೋದಾಗ ಅಲ್ಲಿ ರಾವಣನ ನಾನು ಹೊಡೆಯೋದಿಲ್ಲ, ರಾಮನಿಗೆ ಮೀಸಲು, ಇಂದ್ರದಿತ್ತನ ಹೊಡೆಯೋದಿಲ್ಲ, ಲಕ್ಷ್ಮಣನಿಗೆ ಮೀಸಲು, ಅಕ್ಷಕುಮಾರ ನನಗೆ ಮೀಸಲು, ತವನ್ ಮಾತ್ರ ಹೊಡಿತಾನಲ್ಲ ಹಾಗೆ. ಅಂತ ಹೊತ್ತಲ್ಲಿ ಮನೆಯಲ್ಲೇ ಹುಚ್ಚ, ಆಫೀಸ್ ಗೊತ್ತಾಗದ ಬಯಸ ಮನುಷ್ಯನ ಬುದ್ಧಿ ಕೈಯಾಗಿರೋದಿಲ್ಲ, ಹುಚ್ಚಾಪಟ್ಟೆ ರೇಗಾಡ್ತಿರ್ತಾನೆ. ಅಂತ ಯುದ್ಧದಲ್ಲಿ ಎಷ್ಟು ಕಾಮಾಗಿ ವಿಚಾರ ಮಾಡ್ತಾನೆ ಭೀಮಸೇನ, ಹನುಮಂತನಾಗಲಿ ಭೀಮಸೇನಾಗಲಿ ಎಂಥ ಸಮಯದಲ್ಲೂ ಕೂಡ ಸಮತೋಲನ ಕಳ್ಕೊಳ್ಳೋದಿಲ್ಲ. ಸಮತೋಲನ ಯಾರು ಕಳ್ಕೊಳ್ತಾರೆ? ತಿಳುವಳಿಕೆ ಕಡಿಮೆ ಇದ್ರೆ ಸಮತೋಲನ ಹೋಗುತ್ತೆ, ಶಕ್ತಿ ಕಡಿಮೆ ಇದ್ರೆ ಸಮತೋಲನ ಹೋಗುತ್ತೆ. ಪೂರ್ಣ ಬಲ ಪೂರ್ಣ ಜ್ಞಾನ ಅಷ್ಟೇ ಬ್ಯಾಲೆನ್ಸ್ಡ್ ಅಪ್ರೋಚ್. ನಾನು ಸೋಲಿಸಿದ್ದಾಯ್ತು, ಹಿಡಿಯೋದು ಮಾತ್ರ ಅರ್ಜುನ ಹಿಡೀಲಿ ಅಂತ ಹೇಳಿ ಹಿಡಿಯಲಿಕ್ಕೆ ಹೋಗೋದಿಲ್ಲ. ಅರ್ಜುನ ಏನ್ ಮಾಡ್ತಾನಾಗ ಅರ್ಥ ಮಾಡ್ಕೋತಾನೆ, ನೋಡಿ ನೀನು ಶಪಥ ಮಾಡೋ ಅರ್ಜುನ ಅಂತ ಹೇಳಿದ್ದಲ್ಲ ಭೀಮಸೇನ, ನೀನು ಮಾಡು ನಾನು ನಡೆಸ್ತೇನೆ ಅಂತ ಅರ್ಥ. ಅದಕ್ಕೆ ಪ್ರೂವ್ ಮಾಡ್ತಾ ಇದ್ದಾರೆ, ನೀನು ಮಾಡು ನಾನು ನಡೆಸ್ತೇನೆ. ಅದೇ ರೀತಿ ಆಗೋಯ್ತು. ದೃಪದ ರಾಜನ ಅರ್ಜುನ ಸೆರೆ ಹಿಡಿತಾ ಇದ್ದಾನೆ, ಅವ್ರ ಮಕ್ಕಳನ್ನೆಲ್ಲ ಓಡಿಸ್ತಾ ಇದ್ದಾರೆ, ಅವನ್ನ ಹಿಡಿದು ಕಟ್ಟಿಕೊಂಡು ಹೋಗ್ತಾ ಇದ್ದಾರಲ್ಲಿ ಭೀಮಸೇನ. ಆ ಸಮಯದೊಳಗೆ ಸೈನ್ಯವನ್ನು ಇನ್ನೂ ಹೊಡಿತಾನೇ ಇದ್ದಾನೆ. ಆಗ ಅರ್ಜುನ ಏನ್ ಮಾಡಿದನಂತೆ, ಅಣ್ಣ ದೃಪದನ ಹಿಡಿದಾಯ್ತಿನ್ನ, ನಾವ್ಯಾಕೆ ಸುಮ್ಮನೆ ಸೈನ್ಯ ಕೊಲ್ಲಬೇಕೀಗ, ದಯವಿಟ್ಟು ಬಿಟ್ಟುಬಿಡು. ದೃಪದಾದ ಸೆರೆ ಸಿಕ್ಕಿದ್ದಾನೆ, ದೃಪದಾದ ಸೆರೆ ಹಿಡಿದಿದ್ದು ಕೂಡ ದೇಶದಿಂದ ಏನೂ ಅಲ್ಲ, ಗುರುವ ಇಷ್ಟಪಟ್ಟರು ರಕ್ಷಣೆ ಕೊಡಬೇಕು ಅಂತ ಹಿಡಿದಿದ್ದೆ ಹೊರತು ವೈಯಕ್ತಿಕವಾಗಿ ದೃಪದ ರಾಜ ನಮಗೆ ಮಾನ್ಯ. ಸಂಬಂಧ ಯೋಗ್ಯ ತಾತಸ್ಯ ಅಂತ ಪದ ಉಪಯೋಗಿಸ್ತಾರೆ, ನಮಗೆ ಸಂಬಂಧಕ್ಕೆ ಯೋಗ್ಯನಾದವನು. ನಮ್ಮಪ್ಪ ಪಾಂಡ್ಯರಾಜನಿಗೆ ಬಹಳ ಮಿತ್ರ ಅಂದ್ರೆ ಅವರಪ್ಪನ ರಿಲೇಷನ್ಶಿಪ್ ಜ್ಞಾಪಕ ಆಗತ್ತೆ. ಪಾಂಡ್ಯರಾಜ ದೃಪದ ರಾಜ ಎಲ್ಲ ಕೂಡ ಜೊತೆಗಾರರಾಗಿದ್ದವರು, ತುಂಬಾ ಆತ್ಮೀಯರು, ವೈಯಕ್ತಿಕ ಜಗಳ ಏನು ಇಲ್ಲ, ಅದಕ್ಕೆ ದಯವಿಟ್ಟು ಹೊಡೆಯೋದು ಬೇಡ ಅಂತ ಭೀಮಸೇನ ಕೇಳ್ಕೊಂಡಂತೆ. ಇದನ್ನು ದೃಪದ ರಾಜ ನೋಡ್ತಾ ಇದ್ದಾನೆ, ಇದನ್ನು ನೋಡ್ಲಿ ಹೀಗಾಗಲಿ ಅಂತಾನೆ ಭೀಮಸೇನ ಹೊಡಿತಿರೋದು. ಅರ್ಜುನ ಬಾಯಿಲಿ ಆ ಮಾತು ಬರಲಿ, ದೃಪದರಿಗೆ ಆತನ ಮಾತಿನ ಪರಿಣಾಮ ಬೀಳಲಿ ಅಂತಾನೆ ಭೀಮಸೇನ ಹೊಡಿತಾ ಇದ್ದಿತ್ತು. ಈ ಮಾತು ಕೇಳಿದ ತಕ್ಷಣ ದೃಪದ ರಾಜ ಭಾರಿ ಸಂತೋಷಪಟ್ಟು ಬಿಟ್ಟನಂತೆ. ಹಿಡಿದರೋದು ಅರ್ಜುನ ಭಾರಿ ಪ್ರೀತಿ ಬಂದು ಬಿಡ್ತಂತೆ, ಪರಮಾತ್ಮನ ಶಕ್ತಿ ನೋಡಿದ್ರ, ಹಿಡಿದೋನೇ ಭಾರಿ ಪ್ರೀತಿ, ಹಿಡಿಸ್ಟೋನೇ ಭಾರಿ ಸಿಟ್ಟು. ಈ ಥರ ಒಂದು ಸೈಕಾಲಜಿ ಡೆವಲಪ್ ಆಯಿತು. ಹಿಡ್ಕೊಂಡು ಹೋದರು ಸೀದು ದ್ರೋಣಾಚಾರ್ಯ ಹತ್ರ ಬಿಟ್ಟು. ದುರ್ಯೋಧನಾದಿಗಳ ಮುಖ ಹೇಗಾಗಿರ್ಬೇಕು ಲೆಕ್ಕ ಹಾಕಿ, ಈಗ ಎಲ್ಲಿ ಸೋತ್ರೋ ಇವರು ಅಲ್ಲಿ ಗೆದ್ದಿದ್ದಾರೆ. ಅವರು ಬೇರೆ ದಿವಸ ಆಗಿದ್ರೆ ಪಿಚ್ ಕೆಟ್ಟೋಗಿತ್ತು ಏನೋ ಹೇಳ್ಬೋದು, ಬೇಕಾದ್ರೆ ಹೇಳ್ತಾರೆ ಪಿಚ್ ಇದ್ದಿಲ್ಲ ಆ ಪಿಚ್ ಏನೋ ಹೇಳ್ಬೋದು. ಸೇಮ್ ಪಿಚ್ಚು ಸೇಮ್ ಡೇ ಇವ್ರ ವಿಕ್ಟರಿ ಅವ್ರದ್ದು ಡಿಫೀಟ್. ಅದ್ಮೇಲೆ ಪಾಂಡವರು ಸಹಜವಾದ ಗೆಲುವು ಅಂತಾಯ್ತಲ್ಲ, ಈಗ ದುರ್ಯೋಧನಾದಿಗಳಿಗೆ ಗೆಲುವು ಬರಲಿಲ್ಲ, ಪಾಂಡವರಿಗೆ ಗೆಲುವು ಬಂತು, ಅವ್ರ ಮುಖ ಇಷ್ಟ ಆಯ್ತು, ಎರಡು ಗೆಲುವು ಬಂತು ಅವರಿಗೀಗ. ದೃಪದರ ಮೇಲೆ ಗೆಲುವು, ದುರ್ಯೋಧನ ಮೇಲೆ ಗೆಲುವು, ಎರಡು ಗೆಲುವು ಆಯ್ತು. ಈಗ ದ್ರೋಣಾಚಾರ್ಯ ಮುಂದೆ ಇಟ್ಟರಂತೆ, ಇನ್ನೆಲ್ಲ ಕುಮಾರವ್ಯಾಸ ಅವರು ಬರೀಬೇಕಾದ್ರೆ ಸ್ವಲ್ಪ ಕೆಟ್ಟದಾಗಿ ಬರೀತಾರೆ. ಅವ್ರು ಒಂದು ಮಂಚಿಗೆ ಕಟ್ಟಿಬಿಟ್ರಂತೆ ದ್ರೋಣಾಚಾರ್ಯ ಕಾಲಲ್ಲಿ ಒದ್ರಂತೆ ದೃಪದರ ತಲೆನ, ದೃಪದರ ಸಿಟ್ಟು ಜಾಸ್ತಿ ಆಯ್ತಂತೆ, ಏನೇನೋ ಬರೀತಾರೆ ಅವೆಲ್ಲ ಸುಳ್ಳು, ಅದೆಲ್ಲ ಕೂಡ ಹಾಗೆಲ್ಲ ಮಾಡಲಿಲ್ಲ. ಹಾಗೆಲ್ಲ ಮಾಡಿ ನ್ಯಾಚುರಲ್ ಸಿಟ್ಟು ಬಂದೇ ಬರುತ್ತಾರೆ, ಹಾಗೇನೂ ಆಗಲಿಲ್ಲ. ಹೋಯ್ದು ಒಪ್ಪಿಸಿದ್ರಷ್ಟೇ, ಗುರುಗಡೆಯನ್ನು ಹೇಳಿದಷ್ಟೇ ತಂದಿದ್ದೇವೆ, ದೃಪದನ್ನು ಸ್ವೀಕಾರ ಮಾಡಬೇಕು ಅಂತ ಒಪ್ಪಿಸಿದ್ರು. ಅಂದರೆ ಮಹಾಭಾರತದಲ್ಲಿ ಎಲ್ಲೂ ಯಾರಿಗೂ ವಿನಾಕಾರಣ ಅವಮಾನಾದಿಗಳಾಗಬಾರದು. ಆ ವಿಷಯ ಹೇಗಿದೆ ಹಾಗಿರ್ಬೇಕಷ್ಟೇ ಹೊರತು ವರ್ಣನೆ ಮಾಡೋ ಗಲಾಟೆಯೊಳಗೆ ವೇದವ್ಯಾಸ ಹೇಳಿ ಇವರೇ ಸೇರಿಸಿ ಹೇಳಿಬಿಟ್ರೆ ಈ ಬಂದೆ ಹೇಳೋದು ಯಾರು ಒಂದು ಬೈದಿರ್ತಾರೆ, ಹೇಳೋದು ಹತ್ತು ಸೇರಿಸಿ ಬೈದುಬಿಟ್ರೆ ಹೇಗಾಗುತ್ತೆ ಲೆಕ್ಕ ಹಾಕಿ, ಅವನ್ನೇ ತಪ್ಪು ತಿಳುವಳಿಕೆ ಬರೋದಿಲ್ವಾಗ. ಮತ್ತೆ ಎಷ್ಟೋ ಜನ ತಪ್ಪುಗಳನ್ನು ಮಹಾಭಾರತದಲ್ಲಿ ಇದೆ ಅಂತ ಏನು ಹೇಳ್ತಾರಲ್ಲ, ಅದು ಮಹಾಭಾರತದಲ್ಲಿ ಇಲ್ಲ. ತಪ್ಪಾಗಿ ಹೇಳಿದ್ದನೋ ಬರೆದಿದ್ದನೋ ಓದಿಯೋ ಕೇಳಿಯೋ ಇವರು ತಪ್ಪು ತಿಳ್ಕೊಂಡು ಅವರೇ ಮಾಡಿರಬೇಕು ಅಂತ ಹೇಳಿ ಆರೋಪ ಮಾಡಿಬಿಡ್ತಾರೆ. ರಾಮಾಯಣದ ಬಗ್ಗೆನೂ ಹಾಗೇನೆ, ಮಹಾಭಾರತದ ಬಗ್ಗೆ ಹಾಗೇನೆ, ನಮ್ಮ ಇಡೀ ಸಂಸ್ಕೃತಿಯ ಬಗ್ಗೆನೇ ತಪ್ಪು ಕಲ್ಪನೆಯಿಂದ ಜನ ಅದನ್ನು ದೂಷಣೆ ಮಾಡ್ತಾರೆ. ಸರಿಯಾಗಿ ಯೋಚನೆ ಮಾಡಿದರೆ ನಮ್ಮ ಮೂಲ ಗ್ರಂಥಗಳಲ್ಲಿ ಯಾವುದೇ ಕೋಮಿಗಾಗಲಿ, ಯಾವುದೇ ವರ್ಗಕ್ಕಾಗಲಿ, ಯಾವುದೇ ಒಂದು ಗುಂಪಿಗಾಗಲಿ ಅವಮಾನ ಮಾಡುವ ಮಾತುಗಳು ಬರೋದೇ ಇಲ್ಲ. ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ ಅಷ್ಟೇ ಹೊರತು ಬೇರೆ ಒಂದು ಕಾರಣವನ್ನು ತರೋದಿಲ್ಲ. ಇದು ಶಾಸ್ತ್ರದ ದೊಡ್ಡ ಒಂದು ವೈಶಿಷ್ಟ್ಯ. ಆಗ ದೃಪದ ರಾಜನಿಗೆ ಕೇಳುತ್ತಾರೆ, ದೃಪದ ರಾಜ ಬಾ ಈ ಹೇಳು, ನಾನು ಅಂತ ಹುಡುಕೊಂಡು ಬಂದೆ, ನನ್ನ ತಂದೆಯ ಶಿಷ್ಯ ನೀನು ಅಂತ ಹುಡುಕೊಂಡು ಬಂದೆ, ನಾನು ಗುರುಪುತ್ರ ಅಂತ ಪ್ರೀತಿಯಿಂದ ನಿನ್ನ ಹತ್ರ ಬಂದೆ, ನನಗೆ ಅವಮಾನ ಮಾಡಿಬಿಟ್ಟೆ ನೀನಾಗ, ನನಿರ್ಧನೋ ರಾಜಸಖೋ ಭವೇತ ಅಂತ ಅವಮಾನ ಮಾಡಿದೆ. ಅವತ್ತು ನಾನು ಸಂಕಲ್ಪ ಮಾಡಿದ್ದೆ ದರ್ಪಂ ಹನಿಷ್ಯೆ ಅಂತ ಹೇಳಿ, ನೀನು ಸೊಕ್ಕು ಮುರಿತೇನೆ ಸಂಕಲ್ಪ ಮಾಡಿದ್ದೆ. ಆ ಕಾಲ ಬಂತು, ಅದಕ್ಕೆ ನಾನು ಮಾಡಬಾರದು, ನಾನು ಬ್ರಾಹ್ಮಣ ಶಸ್ತ್ರ ಹಿಡಿಬಾರದು ಅಂತ ಬಿಟ್ಟಿದ್ದೆ, ನಾನು ಶಿಷ್ಯಗಳ ಕೆಲಸ ಮಾಡಿಸಿದ್ದೇನೆ. ಈಗ ಹೇಳು, ನನ್ನ ಸ್ನೇಹಿತ ಅಂತ ಒಪ್ತಿಲ್ಲ ನೀನೀಗ, ಈಗ ಒಪ್ತಿಲ್ಲ, ನನ್ನ ಗುರು ಸಿಕ್ತಾ ಈಗ ಅಂತ ಕೇಳ್ತಾ, ಅವತ್ತು ಗುರು ಸಿಗಲ್ಲ ಅಂತ ಹೇಳಿದ್ದೀಯಲ್ಲ, ನನ್ನ ಗುರುತು ಈಗ ಸಿಕ್ತಾ ಅಂತ ಕೇಳ್ತಾರೆ. ಓ ಸಿಕ್ತು ಅಂತ ಹೇಳಿದ, ಸ್ನೇಹ ಇದೆಯಾ ಅಂತ ಹೇಳ್ತೀಯ ಇಲ್ಲ ಅಂತ ಹೇಳ್ತೀಯೋ, ಇದಾನೀಮ್ ಅಸ್ಥಿ ಅಂದಂತೆ ಬುದ್ಧಿವಂತವನು. ಇದಾನೀ ಮಸ್ತಿ, ಈಗ ಇದೆ ಮುಂದಿರೋದಿಲ್ಲ, ಹೋದ್ರೆ ಬಿಟ್ಟು ಬಿಡ್ತೇನೆ ಮತ್ತೆ ಅಂತ ಅರ್ಥ. ಈಗಿದೆ ಹೋದ್ರೆ ಮತ್ತೆ ಯಥಾ ಪ್ರಕಾರ, ಈಗ ಹೋಗಿದ್ರೆ ಇಲ್ಲಾದ್ರೂ ಏಟು ಬಿಡುತ್ತೆ, ಮತ್ತೆ ಇನ್ನೊಂದು ಏಟು ಬಿಡುತ್ತೆ ಅಷ್ಟೆ. ಈಗ ಇದೆ ಅಂತ ಹೇಳ್ತಾರೆ. ಕಳ್ಳ ಸಿಕ್ಕ ಹೊಡಿತಿರ್ಬೇಕಾದ್ರೆ ಏನ್ ಮಾಡ್ತಾನೆ, ಇರ್ತಾ ಒತ್ತಗಳು ಮತ್ತೆ ಇನ್ನೊಂದು ಮನೆ ಕಳ್ತಾನೆ ಹೋಗ್ತಾನೆ. ಆ ಟೈಪ್ ಆ ಕ್ಷಣದಲ್ಲಿ ಒಪ್ಕೊಳ್ಳೇಬೇಕಾಗ, ಇಲ್ಲ ಈಗಿದೆ ಅಂತ ಹೇಳ್ತಾರೆ. ತ್ರಿಪದ ರಾಜ, ನಿನ್ನ ರಾಜ್ಯ ನಿನ್ನ ಕಿಡಿದಿದ್ದೇನೆಂದ್ರೆ ಅರ್ಥ ಏನೀಗ, ನಿನ್ನ ರಾಜ್ಯ ಪೂರ್ತಿ ನನ್ನ ಕೈಲಿದೆ ಈಗ, ಆಯ್ತಾ? ಹೌದು, ನಿಮ್ಮ ಕೈಲಿದೆ ಅಂತ ಒಪ್ತಾರೆ. ತ್ರಿಪದ ರಾಜ, ಇಡೀ ರಾಜ್ಯ ನಾನು ತಗೊಳ್ಳೋದಿಲ್ಲ, ಇಡೀ ರಾಜ್ಯ ನಾನು ತಗೊಳ್ಳೋದಿಲ್ಲ. ಯಾಕೆ ಗೊತ್ತಾ? ಇಡೀ ರಾಜ್ಯ ನಾನು ತಗೊಂಡ್ಬಿಟ್ರೆ ನಾನು ರಾಜನಾಗ್ತೇನೆ, ನೀನು ರಾಜನಾಗೋದಿಲ್ಲ. ನಿನ್ನ ಕಂಡೀಷನ್ ಇದೆಯಲ್ಲ, ಸ್ನೇಹ ಇರ್ಬೇಕಾದ್ರೆ ಏನಾಗ್ಬೇಕು ಇಬ್ರು ಕೂಡ? ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ವಯಃ, ವಿವಾಹ ವಿವಾಹಶ್ಚ ವಿವಾಹಶ್ಚ ಸಮಯೋರೇವ ಶೋಭತೆ. ಹಾಗಂದಿದ್ದೆ ನೀನು, ನಾನು ರಾಜ ನೀವು ರಾಜನಲ್ಲ, ನಮ್ಮಲ್ಲಿ ಸ್ನೇಹ ಇಲ್ಲ ಅಂಥೇಳಿ. ಈಗ ಮತ್ತೆ ಅಂತೀಯ, ನೀವು ರಾಜ ನಾನು ರಾಜನಲ್ಲ, ಸ್ನೇಹ ಇಲ್ಲ ಅಂತೀಯ. ಈಗ ಕೇಸ್ ರಿವರ್ಸ್ ಆಯ್ತು. ಈಗ ಅದಕ್ಕೆ ನನಗೆ ನಿನ್ನ ರಾಜ್ಯ ಬೇಡಯ್ಯ, ನಿನ್ನ ಸ್ನೇಹ ಬೇಕು ನನಗೆ. ಇಡೀ ರಾಜ್ಯ ವಾಪಸ್ ಕೊಟ್ಬಿಡ್ತಿದ್ದೆ, ಮತ್ತೆ ಗಲಾಟೆ ಮಾಡ್ತೀನಿ ನೀನೀಗ. ಇಡೀ ರಾಜ್ಯ ತಗೊಂಡ್ಬಿಡ್ತಿದ್ದೆ, ಮತ್ತೆ ಗಲಾಟೆ ಮಾಡ್ತೀಯ. ಅದಕ್ಕೊಂದು ಕೆಲಸ ಮಾಡೋಣ, ಅರ್ಧ ರಾಜ್ಯ ನನಗೆ ಅರ್ಧ ರಾಜ್ಯ ನಿನಗೆ ಅಂತ ಹೇಳಿದ್ರೆ ನೋಡಿ ಎಷ್ಟು ವ್ಯವಸ್ಥೆ ಇದೆ. ಅವರು ನಿನ್ನ ಸ್ನೇಹ ನನಗೆ ಬೇಕಲ್ಲ, ರಾಜ್ಯ ಇದ್ರೆ ಮಾತ್ರ ಸ್ನೇಹ ಮಾಡ್ತೀಯಲ್ಲ, ಅದಕ್ಕೆ ರಾಜ್ಯ ನೀ ಅರ್ಧ ತಗೋ ಅರ್ಧ ನಾನು ತಗೊಳ್ತೇನೆ. ದ್ರುಪದ ರಾಜ ಯಾವ ಗಡಿಯಲ್ಲಿ ಹೇಳಿದ್ದೋ ಏನೋ, ಸಹಾಯವ ನೌರಾಜ್ಯಂ ಅಂತ ಹೇಳಿ ಇಬ್ಬರು ಅರ್ಧ ರಾಜ್ಯ ಮಾಡಿಕೊಳ್ಳೋಣ ಅಂತ ಹೇಳಿದ್ನಲ್ಲ, ಓದಬೇಕಾದ್ರೆ ಆ ಮಾತು ಸತ್ಯವಾಯ್ತು. ಈಗ ಕಿತ್ಕೊಂಡೇ ಬಿಟ್ಟರು ಬಿಡಲಿಲ್ಲ ಅವರು. ಅರ್ಧ ರಾಜ್ಯ ತಾವು ತಗೊಂಡು ಅರ್ಧ ರಾಜ್ಯ ಈ ಕಡೆ, ಗಂಗೆಯ ಆಚೆಯ ದಡ ನನ್ನ ರಾಜ್ಯ, ಈಚೆಯ ದಡ ನಿನ್ನ ರಾಜ್ಯ. ಒಂದು ಹೊಸ ಚಿತ್ರ ಬಂತಾಗ, ಪಾಂಚಾಲ ದೇಶದ ಮಧ್ಯೆ ಗಂಗಾ ನದಿ ಹರಿತಾ ಇದೆ, ಬಾರ್ಡರ್ ಬಹಳ ಸುಲಭ ಆಗೋಯ್ತು, ಗಲಾಟೆ ಇಲ್ಲ. ಈಗ ಒಬ್ಬ ಆ ಕಡೆ ಒಬ್ಬ ರಾಜ, ಈ ಕಡೆ ಇನ್ನೊಬ್ಬ ರಾಜ, ತಗೋ ಅಂತೇಳಿ ಕೊಟ್ಟದಾಗ ದ್ರುಪದ ರಾಜ ಎಲ್ಲರೂ ತಲೆ ಹಾಕಲೇಬೇಕು, ಇದು ಅದು ಹೋಗುತ್ತೆ, ಗಲಾಟೆ ಮಾಡಿಕೊಂಡು ಅದು ಹೋಗುತ್ತೆ ಅಂತೇಳಿ ಎಲ್ಲ ಒಪ್ಪಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದಾರೆ, ಬಿಡುಗಡೆ ಮಾಡ್ತಾರೆ, ಹೊರಟು ಹೋಗಿಬಿಡ್ತಾರೆ. ಈ ದ್ರೋಣಾಚಾರ್ಯರು ಕೂಡ ಬಹಳ ಅಪೂರ್ವ ಕೆಲಸ ಮಾಡ್ತಾರೆ. ರಾಜ್ಯವನ್ನು ತಾವು ತಗೊಂಡು ಆಳಕ್ಕೆ ಹೋಗೋದಿಲ್ಲ ಅವರು, ರಾಜ್ಯವನ್ನು ತಾವು ತಗೊಂಡು ಆಳಕ್ಕೆ ಹೋಗೋದಿಲ್ಲ. ಅವರಿಗೊಂದು ಪಾಠ ಇತ್ತು, ಆ ರಾಜ್ಯವನ್ನೆಲ್ಲ ಕೂಡ ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟದ್ದು, ಅಷ್ಟನ್ನು ದಾನ ಮಾಡಿಬಿಟ್ಟೆ ಹೊರತು ರಾಜ್ಯ ಆಳಲಿಲ್ಲ ಅಂತ ಹೇಳ್ತಾರೆ. ಇದು ಈ ಬುದ್ಧಿ ಎಲ್ಲಿಂದ ಬಂತು ಅಂದರೆ ಅವರು ಗುರುಗಳಿಂದ ಕಲಿತ ಪಾಠ. ಪರಶುರಾಮರ ರಾಜರನ್ನು ಕೊಲ್ಲೋದು, ದುಷ್ಟರನ್ನು, ಆ ರಾಜ್ಯವನ್ನೆಲ್ಲ ದಾನ ಮಾಡಿ, ತಾವು ರಾಜ್ಯ ಆಳಲಿಲ್ಲ. ಪರಶುರಾಮದೇವರು ರಾಮರೂಪದಿಂದ ರಾಜ್ಯ ಆಡಿದರು, ಪರಶುರಾಮ ರೂಪದಿಂದ ರಾಜರನ್ನು ಗೆದ್ದರೆ ಹೊರತು ದುಷ್ಟರಾಜ ನಾಶ ಮಾಡಿದಂತ ರಾಜ್ಯ ಆಳಲಿಲ್ಲ ಅವರು. ಆ ಸಂಸ್ಕಾರ ಇತ್ತಲ್ಲ, ಇವರು ರಾಜ್ಯ ಗುರುಗಳಂತೆ ಇವರು ದಾನ ಮಾಡಿಬಿಟ್ರು ಜನಗಳಿಗೆಲ್ಲ, ಬ್ರಾಹ್ಮಣರಿಗೆ ದಾನ ಮಾಡಿದರು. ಆ ರಾಜ್ಯಕ್ಕೆ ಅಹಿಚ್ಛತ್ರ ಅಂತ ಹೆಸರಾಯಿತು, ಅಹಿಚ್ಛತ್ರ ಅಂತ ಹೆಸರು. ಅಲ್ಲಿಯ ಬ್ರಾಹ್ಮಣರುಗಳೆಲ್ಲ ಅತ್ಯಂತ ವೇದದಲ್ಲಿ ಪಾರಂಗತರಾಗಿದ್ದರಂತೆ, ವೇದ ವೇದಾಂತಾದಿ ಶಾಸ್ತ್ರಗಳಲ್ಲಿ ನಿಶ್ಚಿವರಾಗಿದ್ದರು. ಅದನ್ನು ಇತಿಹಾಸದಲ್ಲಿ ಮುಂದೆ ಹೇಳುತ್ತಾರೆ. ಅಲ್ಲಿರೋ ಬ್ರಾಹ್ಮಣರುಗಳನ್ನು ಇಲ್ಲಿ ಮಯೂರ ವರ್ಮ ಮೊದಲಾದವರೆಲ್ಲ ಈ ರಾಜರುಗಳೆಲ್ಲ ವಿಶೇಷ ಯಜ್ಞಯಾಗ ಮಾಡೋದಕ್ಕೋಸ್ಕರ ಅಲ್ಲಿಂದ ಆಮೇಲೆ ಕರೆಸ್ಕೊಂಡ್ರಂತೆ. ಅಲ್ಲಿಂದ ಕರೆಸ್ಕೊಂಡ್ಬಿಟ್ಟು ಎಷ್ಟೋ ಜನ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ರು. ಅಂದರೆ ಆ ಬ್ರಾಹ್ಮಣರ ಪರಂಪರೆ ಅನಂತರ ಮುಂದುವರೆದು ದಕ್ಷಿಣ ಭಾರತಕ್ಕೆ ವಲಸೆ ಬಂತು. ಅದರಿಂದ ಮುಂದೆ ಎಷ್ಟೋ ಜನ ಜ್ಞಾನಿಗಳು ಬರಲಿಕ್ಕೆ, ಆ ವಂಶದಲ್ಲಿ ಬರಲಿಕ್ಕೆ ಕಾರಣವಾಯಿತು ಅಂತ ಹೇಳುತ್ತಾರೆ. ಒಂದು ದ್ರೋಣಾಚಾರ್ಯರು ಮಾಡಿದ ದಾನ ಕೆಟ್ಟದಾಗಲಿಲ್ಲ, ಒಳ್ಳೆ ರೀತಿ. ಅದು ಕಾಲೇಜು ಕೆಡಿಸಿರ್ತಾನೆ, ದೊಡ್ಡ ದೊಡ್ಡ ಸ್ಟೂಡೆಂಟ್ಸ್ ಅಲ್ಲಿಂದ ಬಂದುಬಿಟ್ಟಾಗ ಹಬ್ಬ ಸಾರ್ಥಕವಾಯಿತು ಅಂತ ಆ ಟೈಪ್. ಬೇರೆ ಗುಂಡಾಗಳೇ ಬಂದುಬಿಟ್ಟರೆ ಅದರಿಂದ ಎಷ್ಟು ಪ್ರಜಿತ ಆಗುತ್ತವೆ. ಒಳ್ಳೆಯವರು ಬಂದುಬಿಟ್ಟಾಗ ಅವ್ರು ಮಾಡಿದ ದಾನ ಸಾರ್ಥಕವಾಯಿತು, ಅವ್ರ ಮನಸ್ಸು ಒಳ್ಳೇದಾಗಿತ್ತಲ್ಲ. ದಾನ ಕೊಡುವನು ಮನಸ್ಸು ಹೇಗಿರುತ್ತೋ ಪರಿಣಾಮ ಹಾಗೆ ಬೀರುತ್ತೆ. ಒಳ್ಳೆ ರೀತಿಯಲ್ಲಿ ನಡೆಸಿದರು ದ್ರುಪದ ರಾಜ. ಅವ್ರಿಗೇನು ದಮಿ ರಾಜ ಅವೆಲ್ಲ ಇಲ್ಲ, ಅವ್ರು ಸೊಕ್ಕು ಮುರಿಬೇಕಾಗಿತ್ತು, ಮುರಿದಾಯ್ತು. ದ್ರುಪದ ರಾಜ ದಾರಿಲಿ ಹೋಗ್ತಾ ಇದ್ದಾನೆ ಮನೆಗೆ, ಕೊರೀತಾ ಇದೆ ವಿಚಾರ ತಲೆಯೊಳಗೆ, ಛೇ ಎಂಥ ಕೆಲಸ ಆಗೋಯ್ತಲ್ಲ, ನಾನು ಸೋತು ಬಿಟ್ಟನಲ್ಲ, ನನಗೆ ಭಂಗ ಆಯ್ತಲ್ಲ, ದ್ರೋಣಾಚಾರ್ಯ ತಮ್ಮ ಹಠ ಸೀರಿಸಿಬಿಟ್ರಲ್ಲ, ನನಗೆ ಎಷ್ಟು ಮರ್ಯಾದೆ ಹೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಸಂಕಲ್ಪ ಮಾಡ್ತಾನೆ. ದ್ರುಪದಸ್ಯು ದಿವಾರಾತ್ರಂ ತಪ್ಯಮಾನಃ ಪರಾಭವ. ಹಗಲು ರಾತ್ರಿ ಯೋಚನೆ ಮಾಡಿ ಮಾಡಿ ತೀರ್ಮಾನ ಮಾಡ್ತಾನೆ. ಈ ದ್ರೋಣರನ್ನು ಸುಮ್ಮನೆ ಬಿಡಬಾರದು, ಇವ್ರನ್ನ ಕೊಲ್ಲಬೇಕು ತೀರ್ಮಾನ ಮಾಡಬೇಕು. ದ್ರೋಣರನ್ನು ಕೊಲ್ಲಬೇಕು, ಎಲ್ಲಿಗೆ ಹೋಗ್ತಾನೆ ನೋಡಿ, ಗುರುಪುತ್ರವೇ ಇಂಥ ಒಂದು ದ್ವೇಷ, ಕೊಂದು ಬಿಡಬೇಕು. ಆದರೆ ನನಗೆ ಕೊಲ್ಲೋ ಶಕ್ತಿ ಇಲ್ಲ, ಈಗಾಗಲೇ ಕತೆ ಮುಗಿದೋಗಿದೆ, ಈಗಾಗಲೇ ಕೊಲ್ಲೋ ಶಕ್ತಿ ಇಲ್ಲ. ಅದಕ್ಕೆ ಮಗ ಹುಟ್ಟಬೇಕು, ದ್ರೋಣ ಹಂತಾರಂ ಪುತ್ರಂ, ದ್ರೋಣರನ್ನು ಕೊಲ್ತಕ್ಕಂಥ ಮಗ ನನಗೆ ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟಿನಂತೆ. ಎರಡನೇದಾಗಿ ಇನ್ನೊಂದು ಜೊತೆ ಸೇರಿಸ್ಕೋತಾ ಇದ್ದಾನೆ, ಎಂಥ ಅರ್ಜುನ, ಎಷ್ಟು ನನ್ನ ಮೇಲೆ ವಿಶ್ವಾಸ ತೋರಿಸಿದ ನಾನು ಹಿಡ್ಕೊಂಡೋದು, ಎಷ್ಟು ಬೆಳ್ಳಿಡಾಗಿ ಹಿಡ್ಕೊಂಡೋದು, ಅದು ಬೇರೆ ಜೊತೆಗೆ ಹಿಡ್ಕೊಂಡೋಗಿ ನಾನು ಸೋಲಿಸಿಬಿಟ್ಟು ಎಷ್ಟು ಮೃದುವಾಗಿ ಹಾಕೊಂಡೋಗ್ಬಿಟ್ಟ ಪಾಪ ನನ್ನನ್ನು. ಮನಸ್ಸು ಸ್ವಲ್ಪನೂ ಬೇಸರ ಮಾಡಲೇ ಇಲ್ಲ, ಭೀಮಸೇನೆ ಮುಂದೆ ಹೇಳ್ಕೊಂಡ, ಸಂಬಂಧಿ ಯೋಗ್ಯ ಸಂಬಂಧ ಯೋಗ್ಯ ತಾತಸ್ಯ ಅಂತ ಹೇಳಿಬಿಟ್ಟ. ಆ ಮಾತನ್ನು ಸತ್ಯ ಮಾಡಬೇಕು, ಅರ್ಜುನನನ್ನು ನಾನು ಅಳಿಯನ್ನು ಮಾಡ್ಕೋಬೇಕು ತೀರ್ಮಾನ ಮಾಡ್ಕೊಬಿಟ್ಟ. ಅರ್ಜುನನನ್ನು ಅಳಿಯನ್ನು ಮಾಡ್ಕೋಬೇಕು ತೀರ್ಮಾನ ಮಾಡಿದ, ಹಿಡಿದವನನ್ನು ಅಳಿಯನ್ನು ಮಾಡ್ಕೋಬೇಕು, ಹಿಡಿಸಿದವನು ಕೊಲ್ಲಬೇಕು. ಎಂಥ ಸ್ಥಿತಿ ನೋಡಿದರೆ ಇದು, ಯಾರಿದು ಸೈಕಾಲಜಿ ವರ್ಕ್ ಮಾಡ್ತಾ ಇದೆ. ಇದೆಲ್ಲ ಎಲ್ಲಿಂದ ಬಂತು ಅಂದರೆ ಬುದ್ಧಿ ನಮ್ಮ ಕೈಯಲ್ಲಿ ಇರೋದಿಲ್ಲ, ಆ ಕಾಲಕ್ಕೆ ಯಾವ ರೀತಿ ಓಡುತ್ತಾ ಯಾರಿಗೆ ಗೊತ್ತು ಅಂತ ಹೇಳುತ್ತಾರೆ. ಯಾರಿಗೆ ಗೊತ್ತು? ದೇವರಿಗೆ ಮಾತ್ರ ಗೊತ್ತು. ಧಿಯೋ ಯೋನಃ ಪ್ರಚೋದಯ. ಎಲ್ಲ ಅರಿಧರೇಚ್ಛಯೈವ, ಭಗವಂತನ ಸಂಕಲ್ಪ ಅದು. ಎಲ್ಲ ತಪ್ಪಿಗೆ ಎಲ್ಲ ಒದರಿ ರಿಯಾಕ್ಟ್ ಮಾಡೋದಿಲ್ಲ. ನಮ್ಮ ಮ್ಯಾಜಿಕ್ ಅದು ಒಂದು ಯಂತ್ರ ಯಾರು ಈಗ ಇರ್ತಾರೆ, ಭಾರಿ ಬೈದರು ಕೂಡ ಕೆಲವು ಹೇಳ್ತಾರೆ, ಏನು ಯೋಚನೆ ಇಲ್ಲ ಬಿಡಿ, ಒಳ್ಳೆದಕ್ಕೆ ಬೈದಿದ್ದಾರೆ ಅಷ್ಟೇ ಇದೆ. ಕೆಲವು ಸುಮ್ಮನೆ ಒಂದು ಒಳ್ಳೆ ತಮಾಷೆ ಬೈಲಿ ಜನ್ಮಪೂರ್ತಿ ದ್ವೇಷ ಸಾಧಿಸ್ತಾರೆ. ಈ ರೀತಿ ಯಾಕಾಯ್ತು? ಅವರ ಸ್ವರೂಪ, ಅವರ ಕರ್ಮ ಎಲ್ಲದಕ್ಕೆ ಭಗವಂತನ ಒಂದು ಯಾವ ರೀತಿ ಆಡಿಸ್ತಾನೆ ಯಾರಿಗೆ ಗೊತ್ತು? ಸೂತ್ರಧಾರ ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಅದಕ್ಕೊಳ್ಳೆ ದೃಷ್ಟಾಂತ ಇದೆ. ಇಷ್ಟು ಮಾಡಿ ಅರ್ಜುನ ಕೊಡಕೊಬ್ಬನ ಅರ್ಜುನ ಅಡಿಯನ್ ಮಾಡ್ಕೊಂಡ್ಬಿಡ್ಬೇಕು. ನನಗೆ ಅಡಿಯನ್ ಮಾಡಬೇಕು ತೀರ್ಮಾನ ಮಾಡ್ತಾನೆ. ಮಗಳೇ ಇಲ್ಲ ಆತನಿಗೆ, ಗಮನಿಸಬೇಕು, ಮಗಳೇ ಇಲ್ಲ ಆತನಿಗೆ. ಇನ್ನು ಕೂಡ ಎಲ್ಲ ಗಂಡು ಮಕ್ಕಳೇ ಇದ್ದಿದ್ದು. ಅಡಿಯನ ತೀರ್ಮಾನ ಮಾಡ್ಕೊಂಡು ಮಗಳಿಲ್ವ ಅಲ್ಲ ಅಂದ್ರೆ ಇನ್ಮೇಲೆ ಅದಕ್ಕೋಸ್ಕರ ಪಡಿಬೇಕು ಅಂತ ತೀರ್ಮಾನ ಮಾಡಿ. ನಾನು ನಮ್ಮ ಛತ್ರ ನೋಡಿ ಮದುವೆ ಫಿಕ್ಸ್ ಮಾಡಬೇಕಾಯ್ತು ಅಷ್ಟೇ. ಮೊದಲು ಛತ್ರ ಆಮೇಲೆ ಮದುವೆ, ವರ. ಯಾಕಂದ್ರೆ ಬಂದು ಛತ್ರ ಸಿಗೋದು ಕಷ್ಟ, ವರ ಸಿಕ್ಕರೆ ಸಿಗ್ಬೋದು ಅನ್ನೋ ಕಾಲ ಬೆಂಗಳೂರಿನಲ್ಲಿದೆ. ಆ ದೃಷ್ಟಿಯಿಂದ ಮೊದಲು ತೀರ್ಮಾನ ಆಗಬೇಕಾಗಿದ್ದು ಅಳಿಯ, ಇನ್ಮೇಲೆ ಮಗಳು ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ದ. ಯೋಚನೆ ಮಾಡ್ತಾನೆ, ಇದು ಸಣ್ಣ ಪುಟ್ಟ ರೀತಿಯಲ್ಲಿ ಆಗ್ತಕ್ಕಂಥ ಕೆಲಸ ಅಲ್ಲ. ದ್ರೋಣರಂಥ ವ್ಯಕ್ತಿನ ಕೊಲ್ಲಬೇಕಾದ್ರೆ ಎಂಥ ಶಕ್ತಿ ಇರಬೇಕು ಅವನಿಗೆ? ಅದು ಸಣ್ಣ ರೀತಿಯಲ್ಲಿ ಹುಟ್ಟಿದ್ರೆ ಆಗೋದಿಲ್ಲ. ಅರ್ಜುನಿಗೆ ನಾನು ಮಗಳನ್ನು ಕೊಡಬೇಕಾದ್ರೆ, ಇಂಥ ಮಹಾವೀರ ಒಪ್ಪಿ ಮದುವೆ ಆಗಬೇಕಾದ್ರೆ ಸಾಮಾನ್ಯ ಮಗಳಿಂದ ಆಗೋದಿಲ್ಲ. ಅದಕ್ಕೆ ನಾನೇನು ಮಾಡಬೇಕೀಗ? ದೈವಿಕವಾಗಿ ಪಡೆಯಬೇಕು ಅಂತ ಯೋಚನೆ ಮಾಡಿದ್ರು. ದೈವಿಕವಾಗಿ ನಮ್ಮ ಮಕ್ಕಳನ್ನು ಪಡೆಯಬೇಕು ಅಂತ ಯೋಚನೆ ಮಾಡಿದವನೇ. ಮತ್ತು ಇನ್ನು ಮಕ್ಕಳು ಹುಟ್ಟಿ ದೊಡ್ಡವರ ಯಾವ ಕಾಲ ಆಗುತ್ತೆ ಹೇಳೋದಕ್ಕಾಗೋದಿಲ್ಲ. ಆದ್ದರಿಂದ ಆದಷ್ಟು ಬೇಗ ಆಗಬೇಕು, ಸಮರ್ಥವಾದ ರೀತಿಯಲ್ಲಿ ಆಗಬೇಕು. ಆದ್ದರಿಂದ ಇದರಿಂದ ನಾನು ಯಜ್ಞದಿಂದ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಇವತ್ತು ತುಂಬ ಯೋಚನೆ ಮಾಡಬೇಕು, ಯಜ್ಞದ ಶಕ್ತಿ ಎಷ್ಟಿತ್ತು ಅಂತ ನಮಗೆ ಆಗಿನ ಕಾಲದ ಗೊತ್ತಾಗುತ್ತೆ. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿ ನಾಂ. ಯಜ್ಞ, ದಾನ, ತಪಸ್ಸು ಮೂರು ದಾರಿಯದು. ಯಾವುದೇ ಗುರಿಯನ್ನು ಸಾಧಿಸಬೇಕಾದ್ರೆ ಯಜ್ಞ, ದಾನ, ತಪಸ್ಸು ನಮಗಾಗಲ್ಲ. ಮೋಸ, ಸುಳ್ಳು, ಇವು ನಮ್ಮ ದಾರಿ ಇವೆಲ್ಲ ಕೂಡ. ಇದರಿಂದ ಏನಾಗುತ್ತೆ? ಕೆಲಸ ಆಗೋದಿಲ್ಲ, ಇರೋ ಕೆಲಸ ಬರುತ್ತೆ, ಆದ ಚಾನ್ಸಸ್ಸು ಇರೋದಿಲ್ಲ. ಹಾಗಾಗಿ ಬಿಡ, ಯಜ್ಞ, ದಾನ, ತಪಸ್ಸು ಈ ಮೂರನ್ನು ಮಾಡಿದರೆ ಎಂಥದ್ದನ್ನು ಸಾಧಿಸಬಹುದು? ಯೋಚನೆ ಮಾಡಿದ ನಾವು ಕ್ಷತ್ರಿಯರು, ಯಜ್ಞದಿಂದ ಮಾಡೋದು ಭಾರಿ ಶ್ರೇಷ್ಠ ಅಂತ ಯೋಚನೆ ಮಾಡಿದವನೇನೆ ಸೀದ ಯಜ್ಞ ಮಾಡಿಸೋ ಪುರೋಹಿತರು ಬೇಕಲ್ಲ, ಹುಡ್ಕೊಂಡು ಹೊರಟ. ಇವತ್ತು ಪುರೋಹಿತರು ನಮಗೆ ನೆನಪಾಗ್ತಾರೆ, ಇಂಥ ಮದುವೆ ಮುಂಜೆ ಇಂಥ ಕೆಲಸ ಬಂತೋ ಒಂದು ಪುರೋಹಿತರ ಜ್ಞಾಪಕ ಆಗ್ತಾರೆ. ಆದರೆ ಹುಡುಕೋದು ಮಾತ್ರ ಸರಿ, ಅವ್ರು ಯಾವನಾದ್ರೂ ಕರ್ಕೊಂಬಾರೆ ಅಂದ್ಬಿಡ್ತಾರೆ, ಮುಗಿದೋಯ್ತು. ಯಾವನಾದ್ರೂ ಕರ್ಕೊಂಬಾರ ಯಾರಾದ್ರೂ ರೆಡಿ ಇರ್ತಾರೆ ಬಂದ್ಬಿಡ್ತಾನೆ ಪಾಪ. ಯಾವನಾದ್ರೂ ಪುರೋಹಿತನ ಕೈಯಲ್ಲಿ ಮಾಡಿಸಿದರೆ ಕೆಲಸ ಸಕ್ಸಸ್ಫುಲ್ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾವನೋ ಡಾಕ್ಟರ್ಗೆ ಆಪರೇಷನ್ ಮಾಡ್ಕೊಂಡ್ಬಿಡ್ತಾರಾ? ಯಾರಾದ್ರೂ ಕಡೆ ಕೊಯ್ದುಬಿಡಲಿ ಹಾರ್ಟ್ ಅಂತ ಗಿಡ ಕೊಲೆ ಮಾಡ್ತಾನೆ ಅಷ್ಟೇನೆ, ಸಾಧ್ಯ ಇಲ್ಲ. ಎಕ್ಸ್ಪರ್ಟ್ ಅನ್ನು ಹುಡ್ಕೊಂಡು ಹೋಗ್ತಾರೆ. ಇವತ್ತು ಹೇಗೆ ವೈದ್ಯರಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅಂತ ಹೋಗ್ತೇವಲ್ಲ, ಪುರೋಹಿತರ ಸಿಕ್ಕಾಬಟ್ಟೆ ಹಿಡಿಯಲಿಕ್ಕೆ ಹೋಗಬೇಡಿ. ಅವ್ರು ಎಕ್ಸ್ಪರ್ಟ್ ಆಗಿರಬೇಕು, ಅವರಿಂದ ಕೆಲಸ ಆಗುತ್ತೆ ಹೊರತು ಬೇರೆಯವರಿಂದ ಕೆಲಸ ಆಗೋದಿಲ್ಲ. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ. ಇವತ್ತಿನ ದಿವಸ ಕಣ್ಣು ಕಂಡವ್ರನ್ನ ಯಾರು ಓದಿನ ಬಾರ ಫ್ರೀ ಇದ್ದೀರಾ, ಅದು ಬೇರೆ ಜೊತೆಗೆ ಡಾಕ್ಟರ್ ಫ್ರೀ ಇದ್ರೆ ಆಪರೇಷನ್ ಮಾಡಿಸಿದ್ರೆ ಸಾಮಾನ್ಯವಾಗಿ ಇನ್ಎಫಿಷಿಯಂಟ್ ಡಾಕ್ಟರ್ ಫ್ರೀನೇ ಇರ್ತಾನೆ, ಯಾರು ಬರೋದಿಲ್ಲ ಆದ್ರಿಂದ ಫ್ರೀ ಇದ್ದೇ ಇರ್ತಾರೆ. ಅವ್ರ ಕೈಲಿ ಮಾಡಿಸಕ್ಕೆ ಆಗೋದಿಲ್ಲ, ಫ್ರೀ ಇದ್ದವ್ರು ಆಗ ಬರೋದು. ಅದಕ್ಕೆ ಎಷ್ಟು ಎಂಗೇಜ್ ಆಗಿದ್ರು ಪರವಾಗಿಲ್ಲ, ಎಕ್ಸ್ಪರ್ಟ್ ಆಗಬೇಕು, ಕ್ಯೂನಲ್ಲಿ ನಿಂತ್ಕೊಂಡು ಮಾಡಿಸ್ಕೋಬೇಕು. ಅದಕ್ಕೆ ಒಳ್ಳೆಯ ಪುರೋಹಿತನ ಹುಡುಕಬೇಕೇ ಹೊರತು ನಾವೇನಾದರೂ ಅವಸರ ಪಟ್ಟಿವಿ ಅಂದರೆ ಕೆಲಸ ಕೆಟ್ಟ ಹಾಳಾಗಿ ಹೋಗುತ್ತೆ. ಇವತ್ತು ನಮ್ಮ ಕಲಿಯುಗದಲ್ಲಿ ಯಾತಕ್ಕೆ ಮಂತ್ರತಂತ್ರ ಕೆಲಸ ಮಾಡೋದಿಲ್ಲ ಅಂದರೆ ಹೇಳೋರಿಗೆ ಅರ್ಹತೆನೇ ಇಲ್ಲ, ಎಲಿಜಿಬಿಲಿಟಿನೇ ಇಲ್ಲ ಅವರಿಗೆ. ಡಾಕ್ಟ್ರಿಗೆ ಚೂರಿ ಚಾಕು ಇದ್ರೆ ಸಾಲದು.